ಅದೆಲ್ಲ ನಿನ್ನೆ ಆಗಿತ್ತು. ಕೊನೆಗೆ ಹೇಳ್ತಾರೆ, ಸಮೂಲ ತೂಲ ಸಮುಸೃಷ್ಟಾಯಾಹ ಪ್ರಕೃತಿಯರ್ಭಯಂ ಪುನರಾಗತ ಚೋರಾಧಿಪತ್ ನಾಸ್ತಿ ಇತ್ಯಾಹ ಭುಕ್ತ ಭೋಗೇತಿ. ಒಬ್ಬ ಕಳ್ಳತನ ಆದ್ಮೇಲೆ ಮತ್ತೆ ಕಳ್ಳ ಬರೋ ಸಂಭವ ಇರೋ ಹಾಗೆ ಪ್ರಕೃತಿ ಬಂಧನ ಬಿಡುಗಡೆ ಅಂದ್ರೆ ಮತ್ತೆ ಬರುತ್ತಾ ಅಂದ್ರೆ ಬರೋದಿಲ್ಲ. ಏತದೇವ ಸದೃಷ್ಟಾಂತ ವಿವರಣೋತಿ ಯಥಾಹಿ ಅಪ್ರತಿಬುದ್ಧಸ್ಯ ನಿದ್ರಿತಸ್ಯ ಪ್ರಸ್ವಾಪೋ ನಿದ್ರಾ ಹಿ ಬಹ್ವನರ್ಥಕೃತ್ ವ್ಯಾಘ್ರಾದಿ ನಿಮಿತ್ತ ಭಯಜನಕ ಸ್ಯಾತ್ ಪ್ರತಿಬುದ್ಧಸ್ಯ ನಿದ್ರಾಯಾಹ ಉತ್ಥಿತಸ್ಯ ಜಾಗ್ರತ. ಹುಲಿ ಕನಸು ಕಾಣ್ತಾ ಇದ್ದ, ಹುಲಿ ಬಂದು ಆಕ್ರಮಣ ಮಾಡಿದಾಗಾಯ್ತು, ಭಾರಿ ಭಯ ಆಯಿತು. ಆಮೇಲೆ ಎಚ್ಚರ ಭಯ ಬಂದು ಎಬ್ಬಿಸಿಬಿಟ್ರು, ಆಮೇಲೆ ಭಯ ಹೋಯ್ತು. ಈಗ ಬಟ್ ಅದೇನಿಲ್ಲ, ಈಗ ಹುಲಿ ಇಲ್ಲ ಅಂತ ಫಸ್ಟ್ ಜ್ಞಾನ ಬಂದೋಯ್ತು. ಅವಾಗ ಏನಾಯ್ತು ಅವನಿಗೀಗ, ಆಗ ಭಯ ಇತ್ತು ಅಂತ ಅಷ್ಟೇ ಹೊರತು ಈಗ ಆ ತನ್ನಿಮಿತ್ತ ಭಯ ಹೊರಟೋಯ್ತು. ಅದೇ ರೀತಿನೇ ನಮಗೆ ಅಜ್ಞಾನ ಅವಸ್ಥೆಯಲ್ಲಿ ಏನು ಭಯ ಆಗುತ್ತಲ್ಲ, ಭಯ ಯಾವಾಗ ಆಗೋದಿಲ್ಲ, ಜ್ಞಾನ ಬಂದ ಮೇಲೆ ಆಗೋದಿಲ್ಲ. ಜ್ಞಾನಕ್ಕಿಂತ ಮುಂಚಿನ ಭಯ, ಜ್ಞಾನ ಬಂದ್ಮೇಲೆ ಬರೋದಿಲ್ಲ ಅನ್ನೋದಕ್ಕೆ ಉತ್ತರ ದೃಷ್ಟಾಂತ. ದೃಷ್ಟಾಂತಂ ಸಾಷ್ಟಾಂತಿಕೆ ಯೋಜಯತಿ ಏವಮಿತಿ ವಿದಿತಂ ಅಪರೋಕ್ಷಿತಂ ನಾಮಾದಿ ಮದಂತ ದೇವತಾನಾಂ ತತ್ವಂ ನಿಜಂ ರೂಪಂ ಮೇನಸ ತಥಾ ತಸ್ಯ ಏವಮಿತಿ ಏವಂ ಅಧ್ಯಾತ್ಮರತಃ. ಈ ತಾರತಮ್ಯ ಕ್ರಮದಲ್ಲಿ ವಿಷ್ಣು ಸರ್ವತೋ ಅಂತ ತಿಳಿಬೇಕು. ಬರೀ ವಿಷ್ಣು ಸರ್ವತವಾದ್ರೆ ಸಾಲದು, ತಾರತಮ್ಯದ ಹಂತಗಳಲ್ಲಿ ತಿಳಿಬೇಕು. ಅವತ್ತು ದೇವ್ರು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಜಸ್ಟ್ ಗ್ರೇಟ್ ಬೇರೆ, ಟೋಟಲಿ ಗ್ರೇಟ್ ಬೇರೆ. ನಾವು ಸುಮಾರು ತಾರತಮ್ಯ ಹೇಗೆ ತಿಳಿಬೇಕು ಅಂದ್ರೆ, ನಾವು ಈ ಲೈನ್ ಇದೆ, ಇಲ್ಲಿಗಿದೆ, ಇಲ್ಲಿ ಒಂದೊಂದೇ ಲೈನ್ ಮೇಲೆ ಹೋಗ್ತಾ ಇದ್ದೇವೆ, 10 ಗುಣ 20 ಗುಣ ಮೇಲಿದ್ದೇನೆ ಮೇಲಿದ್ದ ಅಂತ ಹೇಳ್ತೇವೆ. ಇದೆಲ್ಲ ಬ್ರಹ್ಮದೇವರವರೆಗೂ ತಾರತಮ್ಯ ಬಂತು. ಮಹಾಲಕ್ಷ್ಮಿ ಸಡನ್ ಆಗಿ ಎಲ್ಲಿಗೆ ಹೋಯ್ತೀಗ, ಅದು 10 ಗುಣ ಸಿಕ್ಕಾಬಟ್ಟೆ ಮೇಲೆ ಹೋಗ್ಬಿಟ್ಟು ಇಲ್ಲಿರೋ ಡಾಟ್ ಅಲ್ಲಿಗೆ ಹೋಯ್ತೀಗ, ದೇವರು ಅಲ್ಲಿ ಹೋಗ್ಬಿಡ್ತಾರೆ. ಇದು ತಾರತಮ್ಯ ಹೊರತು ಜಸ್ಟ್ ಗ್ರೇಟ್ ಮಾಡ್ತಾ ಹೋಗಬಾರ್ದು. 1 ಗುಣ 2 ಗುಣ ಟೈಪ್ ದೇವರು ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸಾ ಕಾಷ್ಠ ಸಾ ಪರಾಗತಿ. ದೇವರ ತಾರತಮ್ಯದಲ್ಲಿ ಎಷ್ಟು ಮೇಲಿದ್ದಾರೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಾಗತ್ತೆ, ಮ್ಯಾಪ್ ನೋಡ್ತಾರೆ, ಮ್ಯಾಪ್ನ ನೋಡ್ತಾರೆ ಎಷ್ಟು ದೂರ ಇದೆ ಅಂತೇಳಿ. ನಮಗೆ ಬೆಂಗಳೂರು ಎಷ್ಟು, ನಮಗೆ ಮೈಸೂರಿಗೆ ದೂರ ಗೊತ್ತೀಗ, ಮ್ಯಾಪ್ ಇಷ್ಟೇ ಎಷ್ಟು ತೋರಿಸಿದ್ದಾರೆ ಅಲ್ಲಿ. ಆಮೇಲೆ ಡೆಲ್ಲಿ ನೋಡ್ತಾನೆ, ಅಪ್ಪ ಎಷ್ಟು ದೂರ ಇದೆ ಗೊತ್ತಾಗುತ್ತೆ. ಯಾಕೆ ಈ ಸ್ಕೇಲ್ ಹಾಗೆ ಮಲ್ಟಿಪ್ಲೈ ಮಾಡ್ಕೋತಾರ ಮನಸ್ಸಿನೊಳಗೆ. ಅದೇ ರೀತಿ ದೇವರನ್ನು ತೋರಿಸಬೇಕಾದ್ರೆ ಬ್ರಹ್ಮವಾಯುಗಳ ಮೇಲೆ ಜಸ್ಟ್ ಮೇಲೆ ಮಹಾಲಕ್ಷ್ಮಿ ತೋರಿಸಿ, ಜಸ್ಟ್ ಮೇಲೆ ನಾರಾಯಣ ತೋರಿಸಿಬಿಟ್ರೆ ತಾರತಮ್ಯ ಅಲ್ಲ ಅದು, ಗೊತ್ತಾಯ್ತಾ. ನಮಗೆ ಜಾಗ ಇಲ್ಲ ಅಂತ ಒಂದ್ ಕಡೆ ಸ್ಟಾಪ್ ಮಾಡ್ಬೇಕು ಅಷ್ಟೇ ಹೊರತು, ಅಷ್ಟು ಮೇಲೆ ಮಹಾಲಕ್ಷ್ಮಿ ಇದ್ದಾರೆ. 10 ಗುಣ ಅಂದ್ರೆ ಎಕ್ಸಾಕ್ಟ್ ಕ್ರೋರ್ ಅಂತ ಅರ್ಥ ಅಲ್ಲ, ಕ್ರೋರ್ ಅಲ್ಲ, ಮೆನಿ 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 ಟೈಪ್ಸ್ ಅಂತ ಅದಕ್ಕೆ ಅರ್ಥ. ಆಮೇಲೆ ಮಹಾಲಕ್ಷ್ಮಿ ನಾರಾಯಣ ಅನಂತ, ಮಹಾಲಕ್ಷ್ಮಿ ದೇವರೆಲ್ಲೋ ಮೇಲಿದ್ದಾರೆ ಆ ಕಡೆ ಇಷ್ಟು. ಅದು ತಾರತಮ್ಯ ಚಿಂತನೆ, ಹೀಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಏವಂ ಅಧ್ಯಾತ್ಮರತಃ ಕಾಲೇನ ಬಹುಜನ್ಮನ. ಈ ರೀತಿ ಮಾಡಿ 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 ಏನಾಗುತ್ತಾಗ, ಆಗ ಅವನಿಗೆ ಸಿದ್ಧಿ ಬರುತ್ತೆ. ಸಮಸ್ಯೆ ಇಲ್ಲ, ಅಲ್ಲಿ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೆ ನಾವು. ಯೋಗ್ಯತೆ ಬಗ್ಗೆ ಅಷ್ಟು ಮೇಲಿದ್ದಾರೆ, ಜೊತೆಗಿದ್ದ ಮಾತ್ರ ಕ್ಲರ್ಕ್ ಆಫೀಸರ್ ಜೊತೆಗಿದ್ದಾರೆ, ಜೊತೆಗಿದ್ದ ಮಾತ್ರಕ್ಕೇನೆ ಇಬ್ಬರು ಏನಲ್ಲ, ಸಮ ಅಲ್ಲ. ಆ ರೀತಿಯಲ್ಲಿ ಮಹಾಲಕ್ಷ್ಮಿ ದೇವಿ ದೇವರು ಜೊತೆಗಿದ್ರು ಕೂಡ ಅವರ ಯೋಗ್ಯತೆ ಡಿಫರೆನ್ಸ್ ಜಾಸ್ತಿ ತಗೊಂಡ್ಬಿಟ್ರೆ ನೋವೇರ್ ಅಟ್ ಆಲ್, ಅಷ್ಟು ಮೇಲಿದ್ದಾನೆ ಪರಮಾತ್ಮ, ಅವ ಸಮಸ್ಯೆ ಬರೋದಿಲ್ಲ. ಮಹಾಲಕ್ಷ್ಮಿ ಅನಂತ ಗುಣ ಹೇಳಿಲ್ಲ, ಹೌದು. ಮುಂದೇನಾಯ್ತು ಅದ್ರ ಸಮಸ್ಯೆ, ಹೌದು ಹೌದು ಹೌದು, ತಾರೇ ನೋಡ್ಕೋತಾರೆ ಸ್ವಯಮೇವ, ಹೌದು. ಓಹ್, ಇನ್ಫೈನೈಟ್ ಎರಡು ವಿಧ ಗೊತ್ತಾಯ್ತು. ಇನ್ಫೈನೈಟ್ ನಲ್ಲಿ ನಮ್ ಪ್ರಕಾರ ಇನ್ಫೈನೈಟ್ ಅಂತ ಹೇಳ್ತೇವೆ, ಅನ್ನೋನ್ ಇನ್ಫೈನೈಟ್ ಬೇರೆ, ನೋನ್ ಇನ್ಫೈನೈಟ್ ಬೇರೆ. ಅರ್ಥ ಆಯ್ತಾ? ಈಗ ನೋ ನೋ ಅದಕ್ಕೆ ದೇವರು ಹೇಳಿ ತಿಳ್ಕೊತಾನೆ, ಗುಣ ಏನಂತ ತಿಳ್ಕೊತಾನೆ, ಸ್ಟಾಪ್ ಇಲ್ಲ ಇದಕ್ಕೆ. ಅದೇ ದೇವ್ರ ಮಹಿಮೆ, ತನ್ನ ಗುಣ ಹಾಗೆ ತಿಳ್ಕೊತಾನೆ. ದೋಷ ಏನು ಗುಣ ಅದು? ದೇವರ ಅನಂತವನ್ನ ಏನಂತ ತಿಳ್ಕೊತಾನೆ, ದೇವರ ಅನಂತವನ್ನ ಅನಂತ ಅಂತ ಹೇಳ್ತಾನೆ. ದೇವರ ಅನಂತವನ್ನ ಅನಂತ ಅಂತ ತಿಳಿದೇ ಹೋದ್ರೆ ದೇವ್ರಿಗೆ ಭ್ರಮೆ ಬಂದಾಗ ಆಯ್ತಾಗ. ಅನಂತ ಎರಡು ರೀತಿ, ಅನ್ನೋನ್ ಅನಂತ ಬೇರೆ, ನೋನ್ ಅನಂತ ಬೇರೆ. ಅನ್ನೋನ್ ಅನಂತ ದೇವರಿಗಿಲ್ಲ, ಯಾತಕ್ಕೆ? ಸರ್ವಜ್ಞಾತ, ಗೊತ್ತಾಯ್ತ. ನಮಗೆ ಎರಡು ಟೈಪ್ ಇದೆ ದೇವ್ರ ಬಗ್ಗೆ, ನಮಗೆ ನೋನು ಎರಡು ಸೇರ್ಕೊಬಿಟ್ಟಿದೆ ನಮಗೆ. ಆದ್ರಿಂದಾಗಿ ನಮ್ಗೆ ಜ್ಞಾನ ಭಾರಿ ಕಡಿಮೆ ಆಯ್ತು. ದೇವ್ರ ಉದಾಹರಣೆ 1 ಕೋಟಿ ರೂಪಾಯಿ ಇದೆ ಅಂತ ತಿಳ್ಕೊತೇನೆ. 1 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿ ಅಂತ ಅರ್ಥ ಅದು. 10 ಕೋಟಿ 10 ಕೋಟಿ ಅಂತಾನೆ ಅರ್ಥ. ಅನಂತ ಅಂದ್ರೆ ಅನಂತ ಅಂತಾನೆ ಅರ್ಥ. ಅನಂತ ಅಂಬುದು ನಂಬರ್ ಅನಂತ ಬೇರೆ, ಅನ್ನೋನ್ ಅನಂತ ಬೇರೆ. ಅನ್ನೋನ್ ಅನಂತ ದೇವರಿಗಿಲ್ಲ, ಆದ್ದರಿಂದ ದೋಷ ಬರಲೇ ಇದೆ. ಮುಂದೆ ಈಗ ದೇವರನ್ನು ತಿಳ್ಕೊಂಡ್ರೆ ಮದ್ಭಕ್ತ ಪರ್ಯಂತೆ, ದೇವರ ಬಗ್ಗೆ ಎಲ್ಲಿವರೆಗೆ ಹೋಗ್ಬೇಕು ಅಂದ್ರೆ ಆ ಬ್ರಹ್ಮ ಭವನಾನ್ ಮುನಿ ಜಾತ ವೈರಾಗ್ಯ. ನಮ್ಗೆ ಅದು ಬೇಡ ಇದು ಬೇಡ ಅಲ್ಲ, ಬ್ರಹ್ಮಲೋಕ ಕೊಟ್ಟರು ಬೇಡ, ಅಷ್ಟ ವೈರಾಗ್ಯ ನಮಗೆ ಬರಬೇಕು. ಯದೈವ ಮುಕ್ತ ಪ್ರಕಾರೇಣ ಬಹುಜನ್ಮನ ಕಾಲೇನ ಅಧ್ಯಾತ್ಮರತಃ ಸೋತ್ತಮ ಆರಭ್ಯ ಮದಂತ ತತ್ವೇಶು ರಥ ತದಿತ್ತರತ್ರ ತದಿತರತ್ರ ಅನಿತ್ಯತ್ವೇನ ಅಸಾರತ್ವೇನ ಆ ಬ್ರಹ್ಮ ಭುವನಾತ್ ಸತ್ಯಲೋಕ ಪರ್ಯಂತಂ ಜಾತ ವೈರಾಗ್ಯೋ ಭೂತ್ವಾ ಮುನಿಹಿ ನಿರಂತರ ಮದುಪಾಸನಾಶೀಲ ಮದ್ಭಕ್ತ ಭೂಯಸ ಮತ್ಪ್ರಸಾದೇನ ಪ್ರತಿಬುದ್ಧಾರ್ಥ ಅಪರೋಕ್ಷೀಕೃತ ನಾಮಾದಿ ಮದಂತ ವಿಷಯ. ನಾಮಾತ್ಮಿಕ ಉಷಾ, ಉಷಾದೇವಿಯಿಂದ ಪರಮಾತ್ಮ ತತ್ವವಿರು ತಾರತಮ್ಯ. ಬೃಹದಾರಣ್ಯದ ಕೊನೆಗೆ ಹೇಳ್ತಾರೆ ಛಾಂದೋಗ್ಯ ಬೃಹದಾರಣ್ಯಗಳಲ್ಲಿ. ಅತಯವ ಸದೃಶ ಸ್ವರೂಪ ಜ್ಞಾನೇನ ಚಿನ್ನ ಸಂಶಯ. ಇಷ್ಟೊತ್ತರ ಶಾಸ್ತ್ರ ಓದಿ ಓದಿ ಸಂಶಯ ಹೋಗಿತ್ತು, ಆದರೆ ಈಗ ಕಣ್ಣಾರೆ ಕಂಡು ಸಂಶಯ ಹೋಗುತ್ತೆ ಅವನಿಗೆ, ಗೊತ್ತಾಯ್ತಾ? ಇದು ದೇವರ ಮಹಿಮೆ. ನನಗೆ ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೇನೆ ಅಂತ ಒಂದು ಕ್ಲಾರಿಟಿ ಬರುತ್ತೆ. ನಿಶ್ಚಿತ ತತ್ವ ಸ್ವಸಂಸ್ಥಾನಂ ಸ್ವಕ ಸ್ವರೂಪ ಅವಸ್ಥಾನಂ ಮದಾಶ್ರಯಂ ಕೈವಲ್ಯಾಖ್ಯಂ ನಿಶ್ರೇಯಸಂ ಪುರುಷಾರ್ಥಂ ಅಂಜಸಾ ಪ್ರಾಪ್ನೋತ್. ಆಗ ಮೋಕ್ಷಕ್ ಬರ್ತಾರ ಅವನು. ತಂ ಬಿಸಿನಷ್ಟಿ ಯದ್ಗತ್ವಾ ಇತಿ. ಎಂಥದ್ದು ಗೊತ್ತಾ ಬಂತು, ವಾಪಸ್ ಬರೋದಿಲ್ಲ. ಅಲ್ಲೂ ಬಂದಿತ್ತು, ನಿತ್ಯ ಅನ್ನಕ್ಕೆ ಹೋದ್ರೂ ವಾಪಸ್ ಬರೋದಿಲ್ಲ, ವೈಕುಂಠಕ್ಕೆ ಹೋದ್ರೂ ವಾಪಸ್ ಬರೋದಿಲ್ಲ. ಯೋಗಿ ಲಿಂಗ ಶರೀರ ವಿಲಿ ವಿನಿರ್ಗಮೇ, ಅಲ್ಲೇ ಲಿಂಗ ವಿನಿರ್ಗಮೇ ಪದ ಇದೆ. ಲಿಂಗ ಶರೀರ ಹೋದ ಮೇಲೆ ಯದ್ಗತ್ವಾನ ನಿವರ್ತೇತ ತಾದೃಶಂ ಪುರುಷಾರ್ಥ ವಿತ್ಯರ್ಥ. ಕೊನೆಯ ವಾಕ್ಯ. ಅತ್ರಾಪಿ ಅವಾಂತರ ಪ್ರಾಪ್ತ ಸ್ವಾಂತರಾಯ ಅನುಪಹತಶ್ಚೇತ್ ಉತ್ತ ಪುರುಷಾರ್ಥ ಮಾಪ್ನೋತಿ ಇತ್ಯಾಹ ಯದಾ ನಾಯಿತಿ. ಯದೈವಂ ಸಾಧನ ಸಿದ್ಧಸ್ಯ ಯೋಗೋಪಿಚ ಯೋಗ ಉಪಚಿತಾಸು ಅಷ್ಟಾಂಗ ಯೋಗ ಪ್ರಾಪ್ತಾಸು ಮಾಯಾಸು ಅಣಿಮಾದಿ ವಿಭೂತಿಷು ಚೇತೋ ಬುದ್ಧಿರ್ನ ವಿಷಜ್ಜತೆ. ಈ ಸ್ಟೇಜಲ್ಲಿ ಮಿಸ್ಗೈಡ್ ಆಗ ಚಾನ್ಸ್ ಇದೆ ನಮಗೆ. ಎಲ್ಲದನ್ನೂ ಗೆದ್ದು ಗೆದ್ದು ಹೋಗ್ಬಿಟ್ಟು ವೈರಾಗ್ಯ ಬಂದ್ಬಿಡ್ತು, ಆಗ ಸಿದ್ಧಿ ಬರಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಅಣಿಮಾದಿ ಸಿದ್ಧಿಗಳು ಅಲ್ಲಿ ಇನ್ವಾಲ್ವ್ ಆಗ್ತಾನೆ ಕೆಲವು ಮನುಷ್ಯ, ಮತ್ತೆ ವಾಪಸ್ ಹೋಗ್ಬಿಡ್ತಾರೆ, ಮುಂದೆ ಹೋಗಿ ನಿಂತು ಹೋಗ್ಬಿಡುತ್ತಾನೆ. ಆ ಸಿದ್ಧಿನ ಏನ್ ಮಾಡ್ಬೇಕು ಅವನು? ಬಿಡ್ಬೇಕು ಅದನ್ನು. ಆ ಸಿದ್ಧಿ ನನಗೆ ಬೇಕಾಗಿಲ್ಲ ಅಂತ ಹೇಳ್ಬೇಕು. ಇದು ಬಹಳ ಮುಖ್ಯ. ಅದು ನಮಗೆ ಆ ಸಿದ್ಧಿ ಬೇಕು ಅಂತ ಯೋಗ ಮಾಡೋರೇ ಜಾಸ್ತಿ. ಆ ಸಿದ್ಧಿರು ಬಿಟ್ಬಿಟ್ಟು ಏನಾಗ್ತಾರೆ ಅವರು? ಅವ್ರು ಭಾರಿ ದೊಡ್ಡವರಾಗಿಬಿಡ್ತಾರೆ. ಅಣಿಮಾದಿ ಸಿದ್ಧಿಗಳನ್ನು ಕೂಡ ಡಿಸ್ಕಾರ್ಡ್ ಮಾಡೋಷ್ಟು ನಮಗೆ ವೈರಾಗ್ಯ ಗಟ್ಟಿಯಾಗಿರಬೇಕು. ಮೃತ್ಯುವರ ಅಂತಕಸ್ಯ ಹಾಸಃ ಪುನರುತ್ತಿರ ಅಣಿಮಾದಿ ದೇವಿ ಅಣಿಮಾದಿ ವಿಭೂತಿಷು. ಇದರಿಂದ ಅನೇಕ ಪ್ರಶ್ನೆಗೆ ಉತ್ತರ ಸಿಕ್ತು. ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರೆ. ಯಾವ ರಾಯರ ಉದಾಹರಣೆಗೆ, ಪೂರ ಅಂಥ ಒಂದು ಬಡತನ ಇತ್ತು, ಮನಸ್ಸು ಮಾಡಿ ಏನ್ ಮಾಡಬಹುದಾಗಿತ್ತು ಅವರು? ತೆಗೆದಾಕ್ಬೇಕು ಹೋಗ್ಲಿಲ್ಲ. ಯಾತಕ್ಕೆ ಅಂದ್ರೆ ಅದ್ ತೆಗೆದಾಕೋದಕ್ಕೆ ಬಿಟ್ರೆ ಫಲ ಕೆಡದಾಗುತ್ತೆ. ಕೇಳೋದು ಎಷ್ಟು ಎಷ್ಟಿತ್ತು ಇಟ್ಟರು ನೋಡಂತೆ ಅಂತ ಹೇಳಿದ್ರು. ಕೊನೆಗೆ ಗೆದ್ದು ಬಿಟ್ರು. ಹುಡುದವ್ರು ಯಾರು ಕೂಡ ಏನೋ ಟೆಂಪ್ಟ್ ಆಗಿಬಿಡ್ತಾರೆ. ಅಂತ ಹೊತ್ತಿನಲ್ಲಿ ಟೆಂಪ್ಟ್ ಆಗಿಬಿಟ್ಟು ಇಷ್ಟೆಲ್ಲ ಸಿದ್ಧಿ ಇದೆ, ಯಾಕೆ ಉಪಯೋಗಿಸಬಾರ್ದು ಅಂತೇಳಿ ಉಪಯೋಗಿಸ್ಬಿಡ್ತಾರೆ. ಅವ್ರು ಉಪಯೋಗಿಸಲಿಲ್ಲ, ಅದ್ರ ಫಲ ಭಾರಿ ಜಾಸ್ತಿ ಆಗೋಯ್ತು. ಆ ಕಾಲದಲ್ಲಿ ತಲೆಕೊಳ್ಳೋದು ಭಾರಿ ಮುಖ್ಯ. ಅದಕ್ಕೆ ಜ್ಞಾನ ಬೇಕು. ಅದಕ್ಕೆ ಅಣಿಮಾದಿ ಸಿದ್ಧಿಗಳು ಇರೋದು ಎಷ್ಟು ಮುಖ್ಯನೋ ಉಪಯೋಗಿಸ್ತಿರೋದು ಅಷ್ಟೇ ಮುಖ್ಯ. ಯಾವ ಉದಾಹರಣೆಗೆ, ತರಕಾರಿ ವ್ಯಾಪಾರಕ್ಕೆ ಹೋದ, ದುಡ್ಡಿದ್ರೆ 1,000 ರೂಪಾಯಿ ನೋಟ್ ಕೊಟ್ಬಿಡ್ತಾನೆ. ಅಲ್ಲಿ 1,000 ರೂಪಾಯಿ 1,000 ರೂಪಾಯಿ ತರಕಾರಿ ಹೋಗಿದೆ, ಎಷ್ಟು ಹೋಯ್ತಾನ ಅವನು? ಕೊನೆ ನೋಡಿದ್ರೆ ಅವ್ರ ಹತ್ರ ಚೇಂಜ್ ಇಲ್ಲ, ಇವನ ತಿಳಿದಿಲ್ಲ. ಕೊನೆಗೆ ಮಾಡಿ ತರಕಾರಿ ವಾಪಸ್ ಹೋಗ್ತಾನೆ. ಕೊನೆಗೆ ಅವ್ರು ಸಿಕ್ತ ಬರುತ್ತೆ ಮನೆಯವರಿಗೆ, ಪಕ್ಕದ ಮನೆಯವರೆಲ್ಲ ತರಕಾರಿ ತಿಂಬ ತರಕಾರಿ ತರ ಹಳೆ ಭಾರವಾಗಲಿಲ್ಲ ಅಂತ ಕೇಳ್ತಾರೆ. ನಾನು ಚೇಂಜ್ ಆಗಿಲ್ಲ ಏನ್ ಮಾಡಿ ಅಂತ ಹೇಳ್ತಾರೆ. ಚೇಂಜ್ ಆಗಿಲ್ಲ, ಅವರೆಲ್ಲ ಚೇಂಜ್ ಫೆಲೋಸ್, ಎಲ್ಲ ಫುಲ್ ಆಫ್ ಚೇಂಜ್. ಅವರು ಇವರು ಗಟ್ಟಿ ಮನುಷ್ಯರು, ಇವರು ರಾಯರ ಹತ್ರ ಚೇಂಜ್ ಇರಲಿಲ್ಲ. ಯಾವ್ದನ್ನು ಕೊಟ್ಟರು ಭಾರಿ ಜಾಸ್ತಿ ಆಗೋದು. ಅಕಸ್ಮಾತ್ ಯಾವ್ದಾರು ಪುಣ್ಯ ಕೊಟ್ಟವ್ರು ಪಾಪ ಕಳ್ಕೊಳಕ್ ಹೋಗ್ಬಿಟ್ರೆ ಆ ಪುಣ್ಯದ ವ್ಯಾಲ್ಯೂ ಭಾರಿ ಜಾಸ್ತಿ ಇದೆ. ಈ ಪಾಪಕ್ಕೆ ಎಕ್ಸ್ಚೇಂಜ್ ಮಾಡೋದು ಜಾಣತನಲ್ಲ, ಅದಕ್ಕೇನ್ ಮಾಡಿದ್ರಾಯ್ತು, ಸಫರ್ ಮಾಡಿಬಿಟ್ರಾಯ್ತು. ಫಲ ಪೂಜ್ಯಾಯ ರಾಘವೇಂದ್ರ ಆಯ. ಅದು ಅದು ನಿಮ್ಮ ಸಿದ್ಧಿ ಬೇಕು ಅನ್ನೋದನ್ನು ಗೆಲ್ಲೋದಿದೆಯಲ್ಲ, ಭಾರಿ ದೊಡ್ಡ ಗುಣ ಅಂತ ಹೇಳ್ತಾರೆ. ಇದು ಎಲ್ಲಾ ಜ್ಞಾನಿಗಳಿಗೂ ಕಾಮನ್. ಇದು ತುಂಬಾ ಜನ ಜ್ಞಾನಿಗಳಿಗೆ ರೋಗ, ದಾರಿದ್ರ್ಯ, ಏನೋ ಸಮಸ್ಯೆಗಳಿರುತ್ತೆ. ಅವ್ರು ತೆಗೆದಾಕೊಂಡಿರೋದಿಲ್ಲ ಅದನ್ನ. ನಾವೇನ್ ಪ್ರಶ್ನೆ ಮಾಡ್ತೇವೆ, ಅವರೇ ತೆಗೆದಾಗ ನಮಗೇನು ಉದ್ಧಾರ ಮಾಡ್ತಾರೆ ಅಂತ ಆತರ ಯೋಚನೆ ಮಾಡ್ತೇವೆ ನಾವು. ಅದು ಕಾರಣ ಅಲ್ಲ ಅದು. ಅವ್ರು ಯಾತಕ್ಕೆ ಸುಮ್ಮನಿದ್ದಾರೆ ಕಾರಣ ಕೇಳಬೇಕು ನಾವು. ಅವ್ರ ಶಕ್ತಿ ಇಷ್ಟಪಟ್ಟು ಅದನ್ನು ಕಳ್ಕೊಂಡಿಲ್ವೋ ಅಥವಾ ಅವ್ರಿಗೆ ಬೇಕಿಲ್ಲದೆ ಬಿಟ್ಟಿದ್ದಾರೋ ನೋಡ್ಬೇಕು. 99% ಜನ ಜ್ಞಾನಿಗಳಾದವ್ರು, ನಿಶ್ಚಿತ ಜ್ಞಾನಿಗಳು ಏನ್ ಮಾಡಿರ್ತಾರೆ? ಉದ್ದೇಶಪೂರ್ವಕ ಬಿಟ್ಟಿರ್ತಾರೆ ಹೊರತು ಆಸಕ್ತಿ ಎದ್ದು ಬಾದರಾಸೋಣ ನಿನ್ನೆ ಜ್ವರ ಬಂದು ಕತೆ ಹೇಳಲಿಲ್ಲ. ಜ್ವರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಲೋ ಮಾಡಿದ್ರೆ ಹೊರತು ಅವರಿಗೆ ಜ್ವರ ಬರೋ ಯೋಗನೂ ಇಲ್ಲ, ಅನುಭವಿಸೋ ಪ್ರಸಂಗನೂ ಇಲ್ಲ. ಅದು ಜ್ವರ ಕೂಡ ಕೇಳಿಕೊಡುತ್ತದೆ ಕೃಷ್ಣನನ್ನ, ಅಟ್ಯಾಕ್ ಮಾಡ್ತೇನೆ ಕೃಷ್ಣ, ಸ್ವಲ್ಪ ತಂಗ ಟೈಮ್ ಕೊಡು ಅಂತ ಹೇಳಿದ ಕೃಷ್ಣ ಸೈನ್ಯ ಓಡಾಡುತ್ತೆ. ಕೃಷ್ಣ ಅವ್ರ ಪ್ರತಿಯಾಗಿ ಓಡ್ಬಿಡ್ತಾರೆ. ಅದನ್ನ ಅದಕ್ಕೊಂದು ಮರ್ಯಾದೆ ಕೊಡ್ಬೇಕಲ್ಲ, ಒಂದು ಸ್ಟೇಟಸ್ ಅಂತ ಕೊಡ್ಬೇಕಲ್ಲ. ಈಗ ದೇವರಿನ ಅದು ಅಪಾಯಿಂಟೆಡ್ ಪೋಸ್ಟ್. ಅದು ಜ್ವರಾದಿಗಳು ಕೂಡ ಅಪಾಯಿಂಟೆಡ್ ಬೈ ಗಾಡ್ ಆದ್ರಿಂದ ಅವ್ರಿಗೊಂದು ಡ್ಯೂ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಪರಮಾತ್ಮ ಏನ್ ಮಾಡ್ತಾನೆ, ತನ್ನ ಸೈನ್ಯಕ್ಕೆ ಸ್ವಲ್ಪ ಎಂಟ್ರ ಅವಕಾಶ ಕೊಟ್ಟು ಅವನು ಹೊಡೆದ್ಬಿಡ್ತಾನೆ. ಇದೆಲ್ಲ ತಿಳ್ಕೊಂಡಿದ್ರೆ ಅರ್ಥ ಆಗುತ್ತೆ. ಅಂತ ಸಿದ್ಧಿಗಳನ್ನು ಗೆಲ್ತಕ್ಕಂತ ವೈರಾಗ್ಯ ಬಂದ್ರೆ ಅದು ಫೈನಲ್ ಹೈಯೆಸ್ಟ್ ವೈರಾಗ್ಯ. ಅನುಭವಾನಿ ಇತಿ ಸಾ ವಿಳಂಬ್ಯತೆ ಅಥ ಯದಾ ತತ್ರ ಯಸ್ಯಾಂ ಗತೌ ಮೃತ್ಯೋರ್ ಅಂತಕಸ್ಯ ಹಾಸಃ ಪುನರಾವೃತ್ತಿ ಲಕ್ಷಣೋ ನಶ್ಯಾತ್. ಆಗ ಅವನಿಗೆ ಏನ್ ಮಾಡಿದ್ರು ಕೂಡ ಮೃತ್ಯುವಿನ ಅಟ್ಟಹಾಸ ಬಿಟ್ಟೋಗುತ್ತೆ, ಹೋಗ್ಬಿಡುತ್ತೆ ಮೃತ್ಯುವಲ್ಲಿ. ಅತ್ಯಂತಿಕೇಮಿ ಗತಿ ಮುಕ್ತ ಲಕ್ಷಣ ಸ್ಯಾದಿತ್ಯನ್ವಯ ನಾನ್ಯೋ ಹೇತು ಯಾಸಾಂ ತಾಸ್ತಥ. ಇನ್ನು ಯಾವ ಕಾರಣನೂ ಇಲ್ಲ ಅವನು ವಾಪಸ್ ಬರಲಿಕ್ಕೆ. ತಾಸಾಮಪ್ಪಿ ಅಹಮೇವ ಅತ್ತಾಶ್ರಯ. ಇಂಥ ಮುಕ್ತಿಯಲ್ಲೂ ಕೂಡ ಸ್ವಾಮಿ ಯಾರು ಅಂದ್ರೆ ಪರಮಾತ್ಮನೇ. ಅನನ್ಯ ಹೇತು ಶ್ವಥ ಮೇ ಗತಿ ಸ್ಯಾತ್ ಅತ್ಯಂತಿಕೀಯತ್ರ ನ ಮೃತ್ಯುಹಾಸಃ. ಅನೇನ ಅಣಿಮಾದಿ ಐಶ್ವರ್ಯ ಅನುಭೂಯ ಪಶ್ಚಾತ್ ಮುಕ್ತ್ಯವಾಪ್ತೇ ನ ಬದ್ಭಕ್ತಿ ನಿಷ್ಫಲಾಯಿತಿ ತ್ವರಿತಂ. ಆದ್ರಿಂದ ಅಣಿಮಾದಿ ಐಶ್ವರ್ಯಗಳನ್ನು ಅನುಭವಿಸಿ ಮುಕ್ತಿಗೆ ಹೋಗೋದೊಂದು, ಅನುಭವಿಸಿ ಮುಕ್ತಿಗೆ ಹೋಗೋದೊಂದು. ಅಂತೂ ಏನೇ ಮಾಡಿದ್ರು ಕೂಡ ಮುಕ್ತಿ ಎಂಬುದು ಭಕ್ತಿಗೆ ಸಿಕ್ಕೇ ಸಿಗುತ್ತೆ. ಮುಕ್ತಿ ಭಕ್ತಿ ವ್ಯರ್ಥ ಅಲ್ಲ. ಅದರ ಮುಕ್ತಿನ ಸರಿಯಾಗಿ ಪಡಿಬೇಕಾದ ಮಾತ್ರ ನಮ್ಮ ಇದಾಗಿ ಸಾಧನೆ ಆಗಬೇಕು. ನಾವು ಫಲ ದುರೋಗ ಮಾಡಿದಾಗ ಏನಾಗುತ್ತೆ, ಉದಾಹರಣೆಗೆ ರೋಗ ಬಂತು, ಅದು ಯಾವುದೋ ಮಂತ್ರ ಹೇಳಿದ ರೋಗ ಹೋಗಿಬಿಡ್ತು, ಮಂತ್ರ ಶಕ್ತಿ ರೋಗ ಹೊರಟೋಯ್ತು, ಆಮೇಲೆ ಮುಂದಿನ ದಿನ ಮತ್ತೆ ರೋಗ ಬಂತು, ಅದು ಯಾಕೆ ಉಳ್ಕೊಂಡಿತ್ತು, ಸಪ್ರೆಸ್ ಆಗಿತ್ತು ಮಂತ್ರದಿಂದಾಗಿ, ಮತ್ತೆ ಬಂದ್ಬಿಡುತ್ತೆ. ಅನುಭವಿಸಿದ್ರೆ ಏನಾಗುತ್ತೆ ಗೊತ್ತಾ, ಅದು ಬಿಟ್ಟೋಗ್ಬಿಡುತ್ತೆ, ಅನುಭವಿಸಿಬಿಟ್ರೆ ಬಿಟ್ಟೋಗ್ಬಿಡುತ್ತೆ. ಕೆಲವು ಕಳ್ಳ ಇರ್ತಾರೆ, ಮರುದು ರಿಲೀಸ್ ಮಾಡ್ತಾ ಇರ್ತಾರೆ ಅವ್ರನ್ನ, ಏನ್ ಅವತ್ತು ಅಡ್ಡ ಹಾದಿ ಗೋಡೆಯಲ್ಲಿ ಟ್ರೈ ಮಾಡ್ತಾನೆ, ಏನಾಯ್ತು ಅದಕ್ಕೀಗ ಸಿಸ್ಟೇ ಎಕ್ಸ್ಟೆಂಡ್ ಆಗುತ್ತೆ. ಮತ್ತೆ ಅವರಿಗೆ ಮರುದಿಸ್ ರಿಲೀಸ್ ಆಗೋದನ್ನ ಇನ್ನೊಂದು 4 ವರ್ಷ ಕೂಡಿ ಹಾಕ್ತಾರೆ ಆಮೇಲೆ. ಅದಕ್ಕೇನ್ ಮಾಡಬಾರ್ದು ನಾವು, ದೇವ್ರ ಸಂಕಲ್ಪ, ದೇವ್ ಹಿ ನೋಸ್ ಬೆಟರ್ ದ್ಯಾನ್ ಆಲ್ ಆಫ್ ಅಸ್. ದೇವ್ರಿಗೆ ಗೊತ್ತು ಯಾವ ಬಿಡುಗಡೆ ಮಾಡಬೇಕು ಅಂತೇಳಿ, ಅವ್ರಿಗೆ ಕೆಟ್ಟದ್ ಮಾಡೋದಿಲ್ಲ ಅನ್ನೋದು ಗ್ಯಾರಂಟಿ, ಬಿಡುಗಡೆ ಮಾಡ್ತಾ ಅನ್ನೋದು ಗ್ಯಾರಂಟಿ. ಟೈಪ್ ಹಿ ನೋಸ್ ಅಂತ ಗಟ್ಟಿ ಮಾಸ್ ಮಾಡಿ ಕುತ್ಕೊಂಡ್ಬಿಟ್ರೆ ಏನಾಗುತ್ತಾಗ ಸಿದ್ಧಿ ಬೇಗ ಬರುತ್ತೆ, ಮುಂದಿನ ಜನ್ಮ ಕಾಣೋದಿಲ್ಲ, ಮತ್ತೆ ಅಲ್ಲಿ ಮುಗಿದೋಯ್ತು. ನನಗೆ ಆತ್ಮಹತ್ಯೆ ಮಾಡ್ಕೊತಾರೆ ಬಡತನ ಅಂತೇಳಿ, ಮತ್ತೆ ಬಡವರಾಗೆ ಹುಡ್ತಾರೆ. ಅದಕ್ಕೆ ಅಂದ್ರೆ ಆತ್ಮಹತ್ಯೆ ಪಾಪ ಅನುಭವಿಸಿ ಮುಗಿದಿಲ್ಲ ಅದು ಇನ್ನು ಕೂಡ. ಅದಕ್ಕೆ ಭರತರಾಜ ಜಿಂಕೆಯಾಗಿ ಹುಟ್ಟಿದಾಗ ತಷ್ಟ ಸಾಯೋದಿಲ್ಲ, ಯಾಕೆ ಜಿಂಕೆ ಬರೋ ಜನ್ಮ ಇವರೋ ಯೋಗ ಇತ್ತು, ಈ ಸತ್ರ ಮತ್ತೆ ಹುಟ್ಟಬೇಕಾಗುತ್ತೆ. ಅದಕ್ಕೆ ಆ ಡೆತ್ ಬರೋವರೆಗೂ ಕಾಯ್ತಾನೆ, ಡೆತ್ ಬಂದ ಮೇಲೆ ಜನ್ಮ ಮುಗಿದೋಯ್ತು. ನ್ಯಾಚುರಲ್ ಡೆತ್ ಬರೋದು ಬೇರೆ, ಮಧ್ಯೆ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇರೆ, ಮಾಡ್ಕೊಳ್ಳೋದಿಲ್ಲ ಅಂತ. ಇದೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೇಳ್ಬಿಟ್ರೆ ಏನ್ ಮಾಡ್ತಾರಾಗ, ಅಟ್ಲೀಸ್ಟ್ ಸಸ್ಪೆಂಡ್ ಮಾಡ್ತಾರೆ, ಸದ್ಯ ಯೋಚನೆ ಮಾಡಬಾರ್ದು ಅಂತೆ. ಅದು ಸೊಲ್ಯೂಷನ್ ಅಲ್ಲ, ಸುಯಿಸೈಡ್ ಅನ್ನೋದಿನ ಸೊಲ್ಯೂಷನ್ ಅಲ್ಲ, ಪ್ರಾಬ್ಲಮ್ ಎಕ್ಸ್ಟೆಂಡೆಡ್ ಆಗುತ್ತೆ ಅಷ್ಟೆ. ಪ್ರಾಬ್ಲಮ್ ಎಕ್ಸ್ಟೆಂಡೆಡ್ ಆದ್ರಿಂದ ಅದಕ್ಕೆ ಅವಸರ ಪಡ್ಲಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಬಂದೇ ಬರುತ್ತೆ ನ್ಯಾಚುರಲ್ ಅದು, ಬಟ್ ಅದು ಉಪಯೋಗಿಸ್ಬಾರ್ದು. ಗಣಿಮಾದಿ ಸಿದ್ಧಿ ಬರೋದು ಬೇರೆ, ಅದಕ್ಕೆ ರಾಯರ ಆಜ್ಞೆ ಸೂಕ್ತತೆ ಎದುರು ಬಂದುಬಿಡ್ತು. ಅವ್ರು ಏನ್ ಮಾಡಿದ್ರೆ ಆಮೇಲೆ ಉಪಯೋಗಿಸ್ಲಿಲ್ಲ, ಒಳ್ಳೆ ಸುಖ ಜನ ಕರ್ಕೊಂಡು ಮಾಡಿಕೊಟ್ರು, ಆಮೇಲೆ ಹೊರಟುಬಿಟ್ರು. ಆ ಕಡೆ ಇಲ್ಲೇ ಇಲ್ಲ, ಮತ್ತೆ ಬಂತಲ್ಲಿ ಉಪಯೋಗಿಸ್ಲಿಲ್ಲ, ಮತ್ತೆ ಅವರು ಉಪಯೋಗಿಸ್ಲಿಲ್ಲ ಬಿಡ್ಲಿಲ್ಲ, ಮತ್ತೆ ಹೋದ್ರು ಯಥಾಪ್ರಕಾರ ಹಾಗೆ ಇದ್ರು. ಅವ್ರಿಗೆ ಸಿದ್ಧಿ ಏನಿದೆ ಗೊತ್ತಾದ್ರೂ ಕೂಡ ಏನ್ ಮಾಡ್ಲಿಲ್ಲ, ವಿಟ್ರೇನ್ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ. ಅದೇ ಅಂಬಣಿ ಸುತ್ತ ಹೇಳಿದ್ರೆ ಬಂಗಾರನೇ ಬರ್ತಿತ್ತು, ಅವ್ ಇಬ್ಬರು ಬಂದ್ಬಿಡ್ತದೆ ಅನಿವಾರ್ಯ. ಅವ್ರು ಲಿಮಿಟೆಡ್ ಸೆನ್ಸ್ ಅಲ್ಲಿ ಬರುತ್ತೆ, ಅವರಿಗೆ ನಿರವಧಿಕವಾಗಿ ಬರೋದು ಬ್ರಹ್ಮವಾಯುಗಳಿಗೆ ಗೊತ್ತಾಯ್ತು, ಉಳಿದವರಿಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಸ್ವಲ್ಪ ಸಿದ್ಧಿ ಬಂದೇ ಬರುತ್ತೆ, ಬರೋದು ಗ್ಯಾರಂಟಿ. ಬಟ್ ಅದನ್ನು ಬಿಡೋದು ಬಹಳ ದೊಡ್ಡ ಯೋಗ, ಅದು ಬಿಡದೆ ಹೋದ್ರೆ ಉಪಯೋಗ ಇಲ್ಲ. ಅದೇ ಇಷ್ಟ ಅನಿಷ್ಟ ಅಂತ ಎರಡು ಭಾಗ ಇದೆ, ಇಷ್ಟ ಅನಿಷ್ಟ ಅಂತ ಎರಡು ಭಾಗ ಇದೆ. ಅನಿಷ್ಟನ್ ಮಾತ್ರ ಕೊಡ್ತಾರೆ, ಇಷ್ಟವಾದ್ದು ಕೊಡೋದಿಲ್ಲ, ಅನಿಷ್ಟವಾದ್ದು ಮಾತ್ರ ಕೊಟ್ಬಿಡ್ತಾರೆ. ಭಗವಾನ್ ವಾಚ ಯೋಗಸ್ಯ ಲಕ್ಷಣಂ ವಕ್ಷೆ ಸಬೀಜಶ್ಚನೃಪಾತ್ಮಜೆ ಮನೋ ಏನೈವ ವಿಧಿನ ಪ್ರಪನ್ನಂ ಯಾತಿ ಸತ್ಪಥಂ ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ್ಯವಿ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚರಣಾಚನಂ. ಎಷ್ಟು ವಿಷಯ ಹೇಳ್ತಾರೆ ನೋಡಿ. ಯೋಗಸ್ಯ ಲಕ್ಷಣಂ ವಕ್ಷೇ, ಯೋಗದ ಸಿದ್ಧಿ ಬಗ್ಗೆ ಹೇಳ್ತೇನೆ ಕೇಳು. ಸಬೀಜಸ್ಯ ರೂಪ, ಸಬೀಜ ಯೋಗ, ನಿರ್ಬೀಜ ಯೋಗ ಅಂತ ಯೋಗ ಎರಡು ವಿಧ. ಈ ಸಬೀಜದ ಮಧ್ಯೆ ಹೇಳ್ತೇನೆ ಅಂತ ಹೇಳ್ತಾರೆ. ಸಗರ್ಭ ಪ್ರಾಣಾಯಾಮ, ಅಗರ್ಭ ಪ್ರಾಣಾಯಾಮ ಅಂತ ಪ್ರಾಣಾಯಾಮ ಎರಡು ವಿಧ ಆ ರೀತಿಯಲ್ಲಿ ಅಂತ ಎರಡು ವಿಧ ಇದೆ. ಮನೋ ಏನೈವ ವಿಧಿನ ಪ್ರಪನ್ನಂ ಯಾತಿ ಸತ್ಪಥಂ. ಒಟ್ಟು ಯೋಗ ಅನುಷ್ಠಾನ ಮಾಡಿ ಸಬೀಜೋ ನಿರ್ಬೀಜೆಯೋ ಆ ಯೋಗ ಶುರು ಮಾಡಿಬಿಟ್ರೆ ಏನಾಗುತ್ತದು, ಸತ್ಪಥಂ ಯಾತಿ, ಮನಸ್ಸು ಯಾವಾಗ ಅಡ್ಡದಾರಿ ಹೋಗೋದಿಲ್ಲ. ಯಾವ ದಾರಿಯಲ್ಲಿ ಹೋಗುತ್ತೆ, ಒಳ್ಳೆ ದಾರಿಯಲ್ಲೇ ಹೋಗುತ್ತೆ. ಇದು ಫಸ್ಟ್ ಪ್ರಯೋಜನ. ಯೋಗ ಸಿದ್ಧಿಯ ಮೊದಲ ಉಪಯೋಗ ಅಂದ್ರೆ ಮನೋಯಾತಿ ಸತ್ಪಥಂ, ಪ್ರಪನ್ನಂ ಯಾತಿ ಸತ್ಪಥಂ. ಏನದು ಅಂದ್ರೆ ಸ್ವಧರ್ಮಾಚರಣಂ ಶಕ್ತಿಯ, ಎಷ್ಟು ಇಂಪಾರ್ಟೆಂಟ್ ವಾಕ್ಯಗಳು ವಿಷ್ಣು ಕೂಡ. ಸ್ವಧರ್ಮಾಚರಣಂ ಶಕ್ತಿಯ, ಯಥಾಶಕ್ತಿ ಸ್ವಧರ್ಮಾಚರಣೆ. ಇದು ಯೋಗ, ಇದು ಯೋಗಾಸನ ಹಾಕಿದ್ರೆ ಯೋಗ ತಿಳ್ಕೊಟ್ರೆ ತಪ್ಪದು. ಸ್ವಧರ್ಮಾಚರಣೆ ದೊಡ್ಡ ಯೋಗ. ಆಮೇಲೆ ವಿಧರ್ಮಾಚ ನಿವರ್ತನಂ, ಯುದ್ಧ ಕೆಲಸ ಬಿಟ್ಟ ಅದೊಂದು ಯೋಗ, ಮತ್ತೆ ಯುದ್ಧ ಕೆಲಸ ಬಿಟ್ಟ ಯೋಗ, ಯುದ್ಧ ಕೆಲಸ ಮಾಡಿದ ಯೋಗ. ಅರ್ಥ ಆಯ್ತಾ? ಇವತ್ತು ಸಂಧ್ಯಾವನ್ನು ಬಿಡೋದೇ ಒಂದು ದೊಡ್ಡ ಪಾಪ. ಶಕ್ತಿ ಎಲ್ಲದಕ್ಕೂ ಶಕ್ತಿಯ, ಅದು ಶಕ್ತಿಯೇ. ಯಾಕೆಂದ್ರೆ ಎಲ್ಲರಿಗೂ ಬಿಡಕ್ಕೆ ಆಗೋದಿಲ್ಲ, ಕೆಲವು ಅನಿವಾರ್ಯವಾಗಿ ಯುದ್ಧ ಕೆಲಸ ಮಾಡ್ತಾನೆ ಪಾಪ, ಆದಷ್ಟು ಮಿನಿಮೈಸ್ ಮಾಡ್ಬೇಕು. ಅದ್ರಲ್ಲಿ ಏನ್ ಮಾಡ್ತಾನೆ, ಯಥಾಶಕ್ತಿ ಅಂತ ಪೂರ್ತಿ ಬಿಟ್ಬಿಡ್ತಾನೆ ಸಂಧ್ಯಾವನ್ನ, ಅದನ್ನ ಕೆಟ್ಟ ಪಾಪ ಪೂರ್ತಿ ಮಾಡ್ಬಿಡ್ತಾನೆ. ಹಾಗೆ ಮಾಡಬಾರ್ದು, ಅಲ್ಲಿ ಕೆಡೋದೇ ಆಗಿಬಿಟ್ರೆ ಸ್ವಲ್ಪ ಕೆಡೋಣ, ಏನು ನಿಷೇಧ ತಿನ್ಬೇಕಾದ ಮನೆಯಲ್ಲಿ ತಿನ್ನು, ಹೋಟ್ಲಲ್ಲಿ ಯಾಕೆ ತಿನ್ಬೇಕದನ್ನ, ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಒಂದು ಸ್ನಾನ ಮಾಡಿ ತಿನ್ನು, ಮೊದ್ಲು ಯಾಕೆ ತಿನ್ಬೇಕು, ಇದೆಲ್ಲ ತಾರತಮ್ಯ ನೋಡ್ತಾ ಹೊರಟುಬಿಟ್ರೆ ಆಗ ವ್ಯತ್ಯಾಸ ಗೊತ್ತಾಗುತ್ತೆ. ಪಾಪ ಮಾಡೋದ್ರಲ್ಲೂ ಕೂಡ ತಾರತಮ್ಯ ಇದೆ. ದೈವಲಬ್ಧೇನ ಸಂತೋಷ, ನೆಕ್ಸ್ಟ್ ಅದು ಎದುರ್ಚ್ಛಾಲಾಪ ಸಂತೋಷ, ದೇವರು ಕೊಟ್ಟ ಸಂತೋಷ ಪಡೋ, ಅದೊಂದು ಯೋಗ. ಮತ್ತೆ ಅವ್ರಿಗೆ ಕೊಟ್ಟ ಅಂತ ಕಂಪೇರ್ ಮಾಡ್ಕೊತೀವಿ, ಮಾಡ್ಕೊಳ್ಳೋಕು ಅವ್ರ ಹಣೆ ಬಾರ, ಅದು ಅವ್ರು ಕೊಟ್ಟಿದ್ದಾರೆ, ನಮಗೆ ಯಾಕೆ ಯೋಚನೆ? ಅದು ನಾವು ಸಂತೋಷ ಪಡ್ಬೇಕಷ್ಟೆ, ಕರುಗಬಾರದು. ಅವ್ರಿಗೆ ಕೊಟ್ಟ ಅಂತ ದುಃಖ ಪಡಬಾರ್ದು, ನಮಗಿಲ್ಲ ಅಂತ ಕೊರಗಬಾರದು. ಅವನ ಪುಣ್ಯ ನಮಗೇನು ಗೊತ್ತು, ಏನು ಅನ್ಸ್ ಅವ್ನು ಒಳ್ಳೇದು ಕೊಡ್ ಕೆಟ್ಟ ನಮಗೇನು ತಲೆ ಕೆಡಿಸಿ ಹೋಗಬೇಕಾಗಿಲ್ಲ. ನಮ್ಮ ನಮ್ಮ ನಾವು ಪರೀಕ್ಷಾಲಲ್ಲಿ ಅವಡೇ ಬರೀತಾರೆ, ನೋಡ್ತಾ ಕೂತ್ಕೊಂಡು ಬರೆಯೋದೇ ಅವಾಗ ನಾವು ಗೊತ್ತಾಯ್ತಿಲ್ಲ, ಅವ್ರು ಬರೀತಾರೋ ಬಿಡ್ತಾರೋ ಎದ್ದೋಗ್ತಾರೋ ಕೇರೆ ಮಾಡೋದಿಲ್ಲ, ನಮ್ಮಷ್ಟ ಬರಿತಾ ಇರ್ತೀವಿ. ಅವ್ನು ಕಾಕೊಂಡು ಸಿಕ್ಕಾಕೊಂಡಿರ್ತಾನೆ, ನಾನು ನೋಡ್ತಾ ಕೊಡೋದಿಲ್ಲ, ಯಾಕೆ ನಮ್ಮ ಟೈಮ್ ಹೋಗ್ತದೆ. ಈ ಮಧ್ಯೆ ಅದು ನೋಡ್ತಾ ಕೂತ್ಕೊಂಡ್ರು ಟೈಮ್ ಎಷ್ಟೇ, ಈಗೇನು ಅಲ್ಲ, ಬರೆಯೋದಷ್ಟೇ ಕೆಲಸ. ಅದಕ್ಕೆ ದೈವಲಬ್ಧೇರ ಸಂತೋಷ ಆತ್ಮವಿತ್ ಚರಣಾರ್ಚನಂ, ಎಷ್ಟು ಒಳ್ಳೆ ಪದ, ಆತ್ಮವಿತ್ ಚರಣಾರ್ಚನಂ. ಬ್ರಹ್ಮಜ್ಞಾನಿಗಳ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆತ್ಮವಿತ್ ಚರಣ ಅರ್ಚನಂ, ಉಪನಿಷತ್ತಿನ ಮಾತು. ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಹ ಅದ್ರ ಮಾತನ್ನ ಹೇಳ್ತಾರೆ. ಆತ್ಮವೇ ಚರಣ, ಅದಕ್ಕೆ ಪಾದಪೂಜೆ ಮಾಡೋದಕ್ಕಾಗಲಿ ದೊಡ್ಡವ್ರು ನಮಸ್ಕಾರ ಮಾಡಿದ ಕಾರಣ ಇದು. ದೇವರು ನಮಗೆ ಡೈರೆಕ್ಟರ್ ಸಿಗೋದಿಲ್ಲ, ಅದಕ್ಕೇನು ಮಾಡ್ಬೇಕಾಗ ಕಂಡವ್ರನ್ನ ಕಂಡವರಲ್ಲಿ ಆರಾಧನೆ ಮಾಡೋದು ಆವಾಹನೆ ಅಂತ ಹೇಳ್ತೇವಲ್ಲ ಹಾಗೆ. ಅಂದ್ರೆ ಈ ಥರ ಆತ್ಮವಿತ್ತೆ ಅದು ಪಟ್ಟಪಲ್ಲ, ಅವನು ಆತ್ಮವಿತ್ತ ಅಲ್ಲ, ಅವರು ಆತ್ಮವಿತ್ತಗಳಲ್ಲ, ಯಾರು ಆತ್ಮವಿತ್ತಗಳೇ ಇಲ್ಲ, ಅದರಿಂದ ಅರ್ಥನೇ ಇಲ್ಲ. ಆತ್ಮವೇ ಚರಣಾಚರ ಮುಖ್ಯ ಗ್ರಾಮ್ಯ ಧರ್ಮ, ಅವರೆಲ್ಲ ಪಾಪುಲಿಸ್ಟ್ ಟ್ರೆಂಡ್ಗಳಷ್ಟೇ ಹೆಸರು ಮಾಡ್ಕೊಳಕ್ ಮಾಡ್ತಾರೆ, ಅರ್ಥ ಎಲ್ಲ ಮಾಡಿಲ್ಲ. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಗ್ರಾಮ್ಯ ಧರ್ಮ ಬಿಟ್ಬಿಡ್ಬೇಕು. ಅಂದ್ರೆ ಆಡಿದ್ರೆ ಸಾಮಾನ್ಯ ಮನುಷ್ಯ ಬದುಕಾ ರೀತಿಗೆ ಏನೋ ಮಾಡ್ತಿರ್ತಾನೆ, ಅವನ್ ನೋಡ್ಕೊಂಡು ಅವನ ಹಾ ಮಾಡ್ದೆ ನಾನು ಹೀಗೆ ಮಾಡ್ತೇನೆ ಹಾಗೆಲ್ಲ ಮಾಡ್ಲಕ್ ಹೋಗಬಾರದು. ನಮ್ಮಲ್ಲಿ ಸಾಮಾನ್ಯ ಹಾಗೆ ಬರೋದು, ಅವರೆಲ್ಲ ಕಾಫಿ ಕುಡಿತಾರೆ ನಾನು ಕುಡಿತೀನಿ ಅಂತ ಹೋಗ್ಬಿಡ್ತಾರೆ. ಅದು ಗ್ರಾಮ್ಯ ಧರ್ಮ, ಅದರಿಂದ ಫಾಲೋ ಮಾಡೋವೆಲ್ಲ ಬಿಟ್ಬಿಡ್ಬೇಕಾದ್ರೆ ಯಾವಾಗ ಫಾಲೋ ಮಾಡ್ಲಕ್ ಹೋಗ್ಬಾರ್ದು, ಅದಕ್ಕೆ ಬಿಟ್ಬಿಡಿ. ಮೋಕ್ಷ ಧರ್ಮ ರತಿಸ್ತದ, ಮೋಕ್ಷ ಧರ್ಮದಲ್ಲಿ ಎಂಗೇಜ್ ಆಗ್ಬೇಕು. ಯಾರೋ ಕೆಲಸ ಮೋಕ್ಷ ಕಾರಣ ಆಗುತ್ತೆ ಆ ಥರ ಯೋಚನೆ ಮಾಡಬೇಕು. ಇದು ಲೌಕಿಕ ಪ್ರಯೋಜನ ಆಗುತ್ತೆ ನಂಗೆ ಬೇಡ, ಮೋಕ್ಷ ಕಾರಣ ಆಗದಾರೆ ಐ ವಿಲ್ ಡೂ ಇಟ್, ಆ ಥರ ಚಿಂತನೆ ಮಾಡಬೇಕು. ಮೋಕ್ಷ ಧರ್ಮ ರತಿಸ್ತಥ ಮಿತಮೇತ್, ಒಳ್ಳೆ ನಾವೆಲ್ ತಂದು ಕೊಡ್ತಾನೆ ಯಾರೋ ಓದು ಅಂತೇಳಿ ಬರೋದಿಸ್ ಪರೀಕ್ಷೆ ಇರುತ್ತೆ, ಏನ್ ಮಾಡ್ತಾನ ಅವನು ಇಟ್ಬಿಡ್ತಾನ ಕಡೆ. ಇವತ್ತು ಓದೋದು ಇದನ್ನೇ ನಾನು, ನಾವೆಲ್ಲ ಏನು ಪರೀಕ್ಷೆ ಮುಗಿದ ಮೇಲೆ ಒಟ್ಟು ಈಗ ಓದೋದಿಲ್ಲ. ಎಷ್ಟೇ ಫ್ರೀ ಕೊಟ್ಟಿರಲಿ, ಅಟ್ರಾಕ್ಟಿವ್ ಆಗಿರಲಿ, ಏನೇ ಇರಲಿ, ಇವತ್ತೇ ಕೊಡಬೇಕು ಅಂತೇಳಿ ವಾಪಸ್ ತಗೊಂಡೋಗಷ್ಟೇ. ಇವತ್ತೇ ಓದ್ಕೊಡ್ಬೇಕಲ್ರೆ ಕೊಡೋದಿಲ್ಲ ಅಂದ್ರೆ ತಗೊಂಡೋಗ ಸಾಧ್ಯ ಇಲ್ಲ. ಆಮೇಲೆ ಬೇಕಾದ್ರೆ ಓದಾರೆ ಬಿದ್ದಿರಲಿ, ಅಷ್ಟೇ ಹೊರತು ಟೆಕ್ಸ್ಟ್ ಬುಕ್ ಬಿಟ್ಟು ಓದೋದಲ್ಲ ಅದು. ಸೊ ಮೋಕ್ಷ ಧರ್ಮ ರತಿಸ್ತಥ, ಯಾವಾಗಲೂ ಟೆಕ್ಸ್ಟ್ ಬುಕ್ ಕಡೆ ಆಸಕ್ತಿ ಇದ್ದಾಗೆ ಮೋಕ್ಷವಾಗುತ್ತೋ ಇಲ್ಲೋ ಅದೇ ಪ್ರಶ್ನೆ. ಅದನ್ನೇ ಆಯ್ಕೆ ಮಾಡಿದ್ದು ಮೈತ್ರಿಯೇ. ಯಾಜ್ಞವಲ್ಕರ್ ಹೇಳಿದ್ರು ಆಸ್ತಿ ಭಾಗ ಮಾಡಿದ್ದೇನೆ, ಇಬ್ಬರು ತನ್ನ ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ ತಕ್ಷಣ ಯಾಸ್ತಿ ಮೋಕ್ಷ ಕೊಡುತ್ತಾ ಅಂತ ಕೇಳಿದ್ರು. ಕೊಡೋದಿಲ್ಲ ಅಂದ್ರು, ತಕ್ಷಣ ನಾನೇ ಮಾಡಲಿ ಆಗಿದ್ದೆ ಅಂತ ಕೇಳಿದ್ರು. ಏನ ಅಹಂ ಅಮೃತಾನಸ್ಯಾಮ್ ಕಿಮ ಅಹಂ ತೇನ ಕುರಿಯಾಮ್, ಮೋಕ್ಷದ ಸಾಧನೆ ಇಲ್ಲ ಅಂದ್ರೆ ತಗೊಂಡು ನಾನೇನ್ ಮಾಡಲಿ, ನನಗೆ ಬೇಡ ಅದನ್ನೇ ಹೇಳ್ಕೊಡಿ ಅಂತ ಕೇಳ್ತಾರೆ. ಕಾತ್ಯಾಯಿನಿ ಒಪ್ಕೊಂಡ್ಬಿಡ್ತಾಳೆ, ಯೋಚನೆ ಮಾಡೋದಿಲ್ಲ, ಈಗ ಯೋಚನೆ ಮಾಡ್ತಾಳೆ. ಅದಕ್ಕೆ ಮೋಕ್ಷ ಧರ್ಮ ರತಿಸ್ತಥ ಮಿತಮೇತ, ಯಾವುದೋ ಲಾಸ ಆಯ್ತು ಅಂತ ತಿಳ್ಕೊಂಡ್ವಿ, ಉದಾಹರಣೆ ಲಾಸ್ ಆಗಿಬಿಡ್ತು, ನಾವು ಭಾರಿ ದುಃಖ ಪಡ್ತೇವೆ, ಯೋಚನೆ ಮಾಡಬೇಕು ಇದರಿಂದ ಮೋಕ್ಷ ಮಿಸ್ ಆಗ್ತದ, ಯೋಚನೆ ಮಾಡಬೇಕು ಇದು ಮೋಕ್ಷ ಅಫೆಕ್ಟ್ ಆಗ್ತದ ಇಲ್ಲ. ಸೊ ಡೋಂಟ್ ವರಿ, ಮೋಕ್ಷಕ್ಕೆ ಅಫೆಕ್ಟ್ ಆಗ್ತದಾರೆ ಯೋಚನೆ ಮಾಡ್ಬೇಕು ನಾವು. ಉದಾಹರಣೆ ವಿದ್ಯಾರ್ಥಿ ಹೋಗ್ತಾ ಇದ್ದ ಪರೀಕ್ಷೆಗೆ ಪಿಕ್ ಪ್ಯಾಕೆಟ್ ಆಗೋಯ್ತು ಪಾಪ, ಅವ್ನು ಕಳ್ಳ ನುಡುಕೋತ ಕೂತ್ಕೊಂಡ್ರೆ ಪಜೀತಿ ಆಗುತ್ತಾಗ, ಕಳ್ಳ ನುಡುಕೋತ ಕೂತ್ಕೊಂಡ್ರೆ ಸದ್ಯ ನಾನು ತಲೆ ಕದ್ದಿಲ್ಲ, ಯೋಚನೆ ಇಲ್ಲ, ಹೋದ ಬರದ ರ್ಯಾಂಕ್ ಬಂತು, ಅದು ಇದು ಅಫೆಕ್ಟ್ ಆಗಲಿಲ್ಲ. ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿದ್ದು ರ್ಯಾಂಕಿಗೆ ಅಫೆಕ್ಟ್ ಆಗಲಿಲ್ಲ, ಕ್ಲಾಸ್ಗೆ ಅಫೆಕ್ಟ್ ಆಗಲಿಲ್ಲ, ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ ಅದ ಪಜೀತಿ ಆಯ್ತಾಗ, ಮರುದಿವಸ ಪರೀಕ್ಷೆ ಇದೆ, ಟೆಕ್ಸ್ಟ್ ಬುಕ್ ಹಾರಿಸ್ಬಿಟ್ಟಿದ್ದಾರೆ, ನೋಟ್ಸ್ ಹಾರಿಸ್ಬಿಟ್ಟಿದೆ, ಇದು ಪ್ರಾಬ್ಲಮ್ ಆಗುತ್ತೆ. ದುಡ್ಡಿಗಿಂತ ಮಹತ್ವ ಯಾವ್ದ್ರಲ್ಲಿದೆ ಈಗ? ಇದರಲ್ಲಿದೆ. ಆ ಥರ ಯೋಚನೆ ಮಾಡಬೇಕು ತುಂಬ. ಅದಕ್ಕೆ ಜನಕರಾಜ್ ಹೇಳ್ತಾರೆ, ಇಡೀ ಮಿಥಲಪಟ್ಟು ಸುಟ್ಟೋದ್ರೆ ಐ ಡೋಂಟ್ ಕೇರ್, ಯಾಕೆ ನನ್ನ ಮೋಕ್ಷಕ್ಕೆ ಅಡ್ಡಿ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಅಳೋದಕ್ಕೂ ಒಂದು ಕಾರಣ ಇರಬೇಕು. ಮೋಕ್ಷ ನಾವೆಲ್ಲ ಮೋಕ್ಷ ಲಾಸ್ ಆಗಿದ್ರೆ ಖುಷಿ ಪಡ್ತೇವೆ, ಸಂಧ್ಯಾ ಒಂದೇ ಲಾಸ್ಟ್ ಸಿನಿಮಾ ಟಿಕೆಟ್ ಸಿಕ್ತು ಹೋಗ್ಬಿಡ್ತಾರೆ ಆ ಕಡೆ, ಯಾತಕ್ಕೆ ಅಂದ್ರೆ ಸಿನಿಮಾ ಟಿಕೆಟ್ ಫ್ರೀ ಸಿಕ್ಕಿದೆ ಅದು ಕೂಡ. ಆ ಥರ ಯೋಚನೆ ಮಾಡ್ತಾರೆ, ತಪ್ಪದು. ಮೋಕ್ಷ ಪ್ರತಿಬಂಧಕ ಅದು, ನಾವು ಹೋಗೋದಿಲ್ಲ. ಆ ಥರ ಯೋಚನೆ ಮಾಡೋ ಅಭ್ಯಾಸ ಬಲಬೇಗ ಮೋಕ್ಷ ಸಾಧನೆ ಮಾಡಕ್ಕೆ ಬರುತ್ತೆ. ಎವ್ರಿ ಟೈಮ್ ಏನ್ ಮಾಡ್ತಿರಬೇಕು, ಇವೆಲ್ಲ ರೂಲ್ಸ್ ಇವೆಲ್ಲ ಕೂಡ ಈ ರೀತಿ ಬದುಕಿ ಅಂತೇಳಿ. ಆದ್ರಿಂದ ಯಾವ ಲಾಸ್ಟ್ರಿಂದ ನಿಮ್ಗೆ ಮೋಕ್ಷಕ್ಕೆ ಅಫೆಕ್ಟ್ ಆಗೋದಿಲ್ಲೋ ದೊಡ್ಡ ನೋ ಲಾಸ್ ಅದು. ಯಾವ ಗೇನಿಂದ ಮೋಕ್ಷ ಬರೋದಿಲ್ವೋ ನಾನ್ ನೋ ಗೇನ್ ಅದು. ಇದೇ ಸುಖ ದುಃಖ ಸಮಯಕೃತ್ವ ಲಾಭಾಲಾಭವು ಜಯಾಜಯೋ, ಯಾವುದೋ ಲಾಭದಿಂದ ಏನ್ ಪ್ರಯೋಗ. ವಿದ್ಯಾರ್ಥಿ ಲಾಟ್ರಿ ಬಂತು ಅವನು ಓದಿಲ್ಲ, ಲಾಟ್ರಿ ಬಂದ್ರೆ ಪಾಸ್ ಮಾಡ್ಬಿಡ್ತಾರ ಅವನ್ನ, ಲಾಟ್ರಿ ಬರೋದಕ್ಕೂ ಪಾಸ್ ಮಾಡ ಸಂಬಂಧ ಇಲ್ಲ, ಅದರಿಂದಾಗೇನೆ ಹಿ ಹ್ಯಾಸ್ ಟು ವಿಪ್, ಬೇರೆ ದಾರಿನೇ ಇಲ್ಲ. ಆದ್ರೆ ಲಾಟ್ರಿ ಬರಲಿಲ್ಲ ಅವನಿಗೆ, ಓದಿ ಪ್ರಶ್ನೆ ಬಂತು ಪರೀಕ್ಷೆಯಲ್ಲಿ ಗೆದ್ದೋದ, ಓದಿ ಪ್ರಶ್ನೆ ಉತ್ತರ ಸಿಕ್ತು ಬರದ ಪಾಸ್ ಆಗಿಬಿಟ್ಟ. ಲಾಟ್ರಿ ಬಂತು ಟಿಕೆಟ್ ಅಡಿಸಿದ್ರೆ ಬರೋ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಈ ತರ ಯೋಚನೆ ಮಾಡೋದಲ್ಲೇ ಸೋಲೋದು ನಾವು, ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಅದ್ರಲ್ಲಿ. ಅನ್ನೆಸರಿ ತಿಂಗ್ ಬಗ್ಗೆ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಮುಖ್ಯ ಕೆಲಸಕ್ಕೆ ನಾವು ಟೈಮ್ ಸಿಗದಂತೆ ಆಗುತ್ತೆ, ಅವಾಗ ಯೋಚನೆ ಮಾಡಬಾರದು. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥ ಮಿತ ಮೇಧ್ಯಾಧನಂ, ಎಷ್ಟು ಚೆನ್ನಾಗಿದೆ ನೋಡಿ. ಮಿತ ಮೇಧ್ಯ ಅಧನಂ, ಅದನ ಅಂದ್ರೆ ತಿನ್ನೋದು, ಏನ್ ತಿನ್ನಬೇಕು? ಮಿತ ಮೇಧ್ಯ, ಮಿತ ಆದ್ರೆ ಲಿಮಿಟೆಡ್ ತಿನ್ನಬೇಕು. ಮೇಧ್ಯ ಅಂದ್ರೆ ಯಜ್ಞಕರ್ಹವಾದದ್ದು, ಯಜ್ಞಕರ್ಹವಾದ ಪದಾರ್ಥ ತಿನ್ನಬೇಕು ಹೊರತು ನಿಷಿದ್ಧ ಪದಾರ್ಥ ತಿನ್ನಬಾರದು. ಮಿತ ಮೇಧ್ಯ ಅಧನಂ, ಮಿತವಾಗಿ ತಿನ್ನೋದು, ಮತ್ತೆ ಹಿತವಾದದ್ದನ್ನೇ ತಿನ್ನೋದು. ಇದು ಯಾವ್ದೋ ಬರುತ್ತೋ ಇಲ್ಲ ಅಂತ ಯಾರೋ ಕೇಳಿದ್ರು, ಯಜ್ಞಕ್ಕೆ ಬರುತ್ತೆ ಅಂದ್ರೆ ಬರುತ್ತೆ ಅಂತ ಅರ್ಥ. ಯಜ್ಞಾರ್ಹವಾದ ವಸ್ತುಗಳೆಲ್ಲ ಮೇಧ್ಯ, ಯಜ್ಞಕ್ಕೆ ಬರದೇ ಇರೋದೆಲ್ಲ ಅಮೇಧ್ಯ. ಅದಕ್ಕೆ ಅಮೇಧ್ಯ ಪದಾರ್ಥವನ್ನು ಎಂದು ತಿನ್ನಬಾರದು, ಮೇಧ್ಯ ಪದಾರ್ಥ ತಿನ್ನಬೇಕು, ಬಟ್ ಹೆಚ್ಚು ತಿನ್ನಬಾರದು. ಪ್ರಸಾದ ಅಂತೇಳಿ ತಿಂದಿದ್ದು ತಿಂದೆ ಮಾಡ್ಕೊಂಡ್ರೆ ಪಜೀತಾಗ ತೀರ್ಥ ಎಷ್ಟು ತಗೋತಾರೆ, ಲಿಮಿಟೆಡ್ ಆಗಿ. ಆ ಥರ ಯಾವಾಗಲೂ ಕೂಡ ಲಿಮಿಟೆಡ್ ಇರಬೇಕು. ಮಿತ ಮೇಧ್ಯಾಧನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ, ಆದಷ್ಟು ದೂರ ವಾಸ ಮಾಡಿ, ಐಸೋಲೇಟ್ ಆಗಿರಿ ಅಂತ ಹೇಳ್ತಾರೆ. ವಿವಿಕ್ತ ಕ್ಷೇತ್ರ ಸೇವಾ ಅಂದ್ರೆ ಮೊದಲನೇ ಅರ್ಥ, ಫಿಸಿಕಲಿ ಜನರಿಂದ ದೂರ ಮನೆ ಮಾಡ್ಕೊಂಡಿರಿ ಅಂತ ಅರ್ಥ. ಅದಕ್ಕೆ ಆಶ್ರಮ ಋಷಿಗಳೆಲ್ಲ ಏನ್ ಮಾಡ್ತಿದ್ರು, ಆಶ್ರಮಗಳು ಹೋಗ್ಬಿಡ್ತಾ ಇದ್ರು, ಜನರು ಸಾವಾಸರ ಬೇಡ, ಜಾತಕ ಕೊಡ್ರಿ ಅದನ್ನು ಕೊಡಿ, ಏನೋ ಗಂಟು ಬಿಡ್ತಾರೆ, ಕೊನೆಗೆ ನಿಶ್ಚಿಂತೆ ದೂರ ಹೋಗ್ಬಿಡ್ತಾ ಇದ್ರು. ಇದು ಒಂದು. ಈ ಕಲಿಯುಗದಲ್ಲಿ ಅವೆಲ್ಲ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲೆಲ್ಲ ಗಡಿಗಾರಿಕೆ ಶುರು ಮಾಡಿಬಿಟ್ಟಿರ್ತಾರೆ, ಕಡಿತಿರ್ತಾರೆ, ಆದ್ರಿಂದ ಆಗೋದಿಲ್ಲ. ಮನೆಯಲ್ಲೇ ಏನಾಗಿರ್ಬೋದು ನೀವೀಗ, ಮನೆಯಲ್ಲೇ ನೀವು ಪ್ರಸಂಗ ಬಂದ ಮಾತ್ರ ಮಾತಾಡಿದ್ರೆ ಸಾಕು, ಸುಮ್ ಸುಮ್ನೆ ಹರಟಿ ಹೊಡೆದ ಹಾಕೊಡ್ಬೇಕು, ಹರಟಿ ಅದು ಪ್ರೋಗ್ರಾಮ್ ಹಾಕೋಬಾರ್ದು. ಏನಾಗಬೇಕದು, ಎಲ್ಲ ಯಾವಾಗಲೂ ಕೂಡ ತನ್ನಷ್ಟೇ ವಿವಿತ್ತ ತಾನೆ ಹರಟಿ ಹೊಡಿತಿರ್ತಾರೆ. ದೂರ ಕೂತ್ಕೊ ಓದಕ್ಕೆ ಕೂತ್ಕೊಂಡ್ಬಿಟ್ಟು ಅಷ್ಟೇನೆ, ಯಾಕೆ ಅವ್ರು ರವಾಡ್ ಮಾಡೋ ಶಕ್ತಿ ನಮಗಿಲ್ಲ. ಅಂತ ನಾವು ಇನ್ವಾಲ್ವ್ ಆಗಲಿಕ್ಕೆ ಹೋಗಬಾರ್ದು. ವಿವಿಕ್ಷತೆ ಅಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ, ವಿಯುಕ್ತ ದೇಶ ಸೇವಿತ್ವ, ಸೇಮ್ ವರ್ಡಿಂಗ್ಸ್, ಕ್ಷೇತ್ರ ಇದ್ಕೊಟ್ಟು ದೇಶ, ವಿವಿಕ್ತ ಕ್ಷೇತ್ರ ಸೇವನಂ. ಮಂತ್ರಾಲಯದ ಕ್ಷೇತ್ರಕ್ಕೆ ಹೋಗುತ್ತೆ, ಎಲ್ಲಾರು ಒಂದ್ ಕಡೆ ಕೊಡ್ತಾರೆ ಬಿಡೋದಿಲ್ಲ, ಯಾರೋ ಹುಡುಕಿ ಹುಡುಕಿ ಮಾತಾಡಿಸಿ ಹೋಗ್ಬಿಡ್ತಾರೆ ಬಿಡ, ಹುಡ್ಕೊಂಡು ಯಾರ ಬಂದಿದಾರೆ ನಮ್ಮ ಕಡೆ ಬರೋ ಅಂತೇಳಿ ಅಲ್ಲಿ ಹೋಗಿ ಇದನ್ನ ಮಾಡಿ ರಾಯರ ಸ್ತೋತ್ರ ಎಲ್ಲ ಯಾವುದೂ ಇಲ್ಲ, ಫುಲ್ ಹರಟೆ. ಎಲೆ ಹಿಡಿದು ಬಿಡ್ತಾರೆ ಊಟಕ್ಕೋಸ್ಕರ, 10 ಗಂಟೆಗೆ ಕೂತ್ಕೊಂಡ್ಬಿಡ್ತಾರೆ, 12 ಗಂಟೆವರೆಗೆ ಹರಟಿ ಹೊಡಿತಾರೆ, ಊಟ ಅಲ್ಲಿ ಬಿಡ್ತಾರೆ. ಮತ್ತೆ ಅದು ಮಾಡಬಾರ್ದು. ಆದಷ್ಟು ಕೂಡ ವಿಯುಕ್ತತೆ ಬೇರೆಯವರು ಏನ್ ಮಾಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ, ಮೈಂಡ್ ನ ಡಿಸ್ಟರ್ಬ್ ಮಾಡ್ತಾರೆ. ಅದಕ್ಕೆ ಹುಡುಗರು ಸೇರ್ಲಿಕ್ಕೆ ಹೋಗ್ಬೇಡಿ. ಅಹಿಂಸಾ ಸತ್ಯಂ ಅಸ್ತೇಯಂ ಯಾವದರ್ಥ, ಯಾವ ಉಪನ್ಯಾಸಾದಿಗಳಲ್ಲಿ ಕೂತಾಗ ನಮ್ಗೆ ಅಫೆಕ್ಟ್ ಆಗೋದಿಲ್ಲ, ಯಾತಕ್ಕೆ ಹೇಳಿ ನೋಡೋಣಂತೆ. ಹೆಚ್ಚಾನ ಕೂತರು ಕೂಡ ಕಾಣಿಸಿ ಆ ಕಡೆ ಇರುತ್ತೆ, ಲಿಂಕ್ ಇರಲ್ಲ ನಮಗೆ, ಆ ಕಡೆ ಇರುತ್ತಾದ್ರಿಂದ ನಮಗೆ ಡಿಸ್ಟರ್ಬ್ ಆಗೋದಿಲ್ಲ. ಕೆಲವು ಜನ ಉಪನ್ಯಾಸಕ್ಕೆ ಹೋದ್ಬಿಟ್ಬಿಡ್ದು, ಬಾಜರ ಬಂದಿರ್ತಾರೆ ಉಪನ್ಯಾಸಕ್ಕೆ ಹೋಗಬಾರ್ದು, ಯಾಕೆ ಭಗವದ್ಗೀತೆ ಏನ್ ಹೇಳುತ್ತೆ, ಆದಷ್ಟು ಒಂಟಿಯಾಗಿರಿ ಅಂತ ಹೇಳ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅಂತ ಕೊಡಬಾರ್ದು. ಅಲ್ಲಿ ಅವ್ರು ಒಂಟಿ ಇದ್ದಾಗ ಲೆಕ್ಕ, ಅವ್ರು ಹೇಳೋರಿಗೆ ಕೇಳೋರಿಗೆ ಅಷ್ಟೇ ಲಿಂಕ್ ಇರೋದ್ರಿಂದ ಅವ್ರಿಗೆ ಒಂಟಿ ಇದ್ದಾಗ ಲೆಕ್ಕ. ಶುರುವಾಯ್ತು, ಕುತ್ಕೊಂಡ, ಮುಗಿತು, ಎದ್ದೋದ, ಮುಗಿದೋಯ್ತಾನೆ. ಅಷ್ಟೇ ಮಧ್ಯೆ ಕೂತಿದ್ರು ಕೂಡ ಏನರ್ಥ, ಒಂಟಿಯಾಗಿ ಕೂತಾಗ ಲೆಕ್ಕ. ಅವ್ರು ಹಲ್ಟೆ ಇಬ್ಬರೇ ಹೊಡಿತಾರೆ, ಅದು ಡಿಸ್ಟರ್ಬೆನ್ಸ್. ಇಬ್ಬರೇ ಮಾತಾಡಿದ್ರು ಡಿಸ್ಟರ್ಬೆನ್ಸ್, 1000 ಜನ ಮಧ್ಯ ಕೂತ್ರು ಕೂಡ ಅವ್ನಿಗೆ ಡಿಸ್ಟರ್ಬೆನ್ಸ್ ಇಲ್ಲ. ಅದರಿಂದ ಪಾಠ ಪ್ರವಚನಗಳು ಯಾವುದು ಕಡ್ಡಿ ಆಗೋದಿಲ್ಲ, ಏಕಾಂತತನ ಕಡ್ಡಿ ಆಗೋದಿಲ್ಲ. ವಿವಿಕ್ಷ ಕ್ಷೇತ್ರ ಸೇವನಂ ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನ. ಅಹಿಂಸಾ ಹಿಂಸೆ ಮಾಡಬಾರದು ಒಂದರ್ಥ, ನೋಯಿಸಬಾರದು ಇನ್ನೊಂದರ್ಥ. ಫಿಸಿಕಲಿ ಹಿಂಸೆ ಮಾಡಬಾರ್ದು ನಮ್ಗೆ ಅರ್ಥ ಆಗ್ತದೆ, ಆದ್ರೆ ಮೆಂಟಲಿ ನೋಯಿಸಬಾರ್ದು, ಅದು ಬಹಳ ಇಂಪಾರ್ಟೆಂಟ್. ನೋಯಿಸ್ಬಿಟ್ಟು ಹಲ್ಟ್ ಮಾಡ್ತೇವಲ್ಲ, ಹಲ್ಟ್ ಅಂತ ಹೇಳ್ತೇವಲ್ಲ, ಹಲ್ಟ್ ಮಾಡೋದು ದೋಷನೇ, ಅದಕ್ಕೊಂದು ಪಾಪನೇ ಕೊಡುತ್ತ. ಸತ್ಯಂ, ಸತ್ಯವಚನ ಅಂದ್ರೆ ಒಂದು ಮೀಮಾಂಸಾ ಅಂತ ಪ್ರೈಮರಿ ಮೀನಿಂಗ್, ಯಥಾರ್ಥ ವಚನ ಇನ್ನೊಂದರ್ಥ, ಹಿತವಚನ ಮೂರನೇ ಅರ್ಥ. ಇನ್ನೊಬ್ರು ಸತ್ಯ ಹೇಳಿದ್ರೆ ಒಳ್ಳೇದು ಕಾರಣ ಆಗಬೇಕು, ಸುಳ್ಳು ಹೇಳಿದ್ರೆ ಒಳ್ಳೇದಾದ್ರೆ ಸುಳ್ಳೇ ಹೇಳಿಬಿಡಿ, ಆ ಸತ್ಯ ಹೇಳಿ ಕೆಟ್ಟದ್ದು ಮಾಡಬಾರ್ದು. ಕಥೆಯೆಲ್ಲ ಹೇಳಿದಾರೆ ಅದ್ರಾಗಲೇ. ಅಸ್ತೇಯಂ, ಕದಿದೇ ಇರೋದು, ಸ್ತೇಯ ಕದಿಯೋದು, ಅಸ್ತೇಯ ಕದಿದೇ ಇರೋದು. ಯಾವದರ್ಥ ಪರಿಗ್ರಹ, ದಾನ ಧರ್ಮ ಇಸ್ಕೊಳ್ಳೋಕೆ ಹೋಗ್ಬೇಡ್ರಿ, ಇಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟೇ. ನೆಸ್ಸಿಟಿ ಇದ್ದಿದ್ದೆ ಎಕ್ಸಾಮ್ ಫೀಸ್ ಕೇಳಕ್ ಬಂದ, 100 ರೂಪಾಯಿ ಕೇಳಿದ, 500 ರೂಪಾಯಿ ಕೊಟ್ಟರೆ ಸಾಕಿರಂಗೆ, 100 ರೂಪಾಯಿ ಸಾಕು ಅನ್ನೋಷ್ಟು ಸೌಜನ್ಯ ಇರಬೇಕು ಅವ್ರಿಗೆ. ನಾನು ಬೇಕಾದ್ರೆ ಅದಕ್ಕೆ ರಾಮದೇವ ವಾಮನ ಪರಮಾತ್ಮ ಏನ್ ಮಾಡ್ತಾನೆ, ನನ್ನ ಹತ್ರ ಬಂದು 3 ಹೆಜ್ಜೆ ಕೇಳೋದ ಅಂತ ಕೇಳಿದ್ರೆ, ನನಗೆ ಅಷ್ಟು ಸಾಕಯ್ಯ, ಅದಕ್ಕೆ ಹೆಚ್ಚು ಕೇಳಲಿಲ್ಲ ಅಂತ ಹೇಳ್ತಾರೆ. ಎಷ್ಟು ಬೇಕೋ ಅಷ್ಟೇ, ಅವ್ರು ಜಾಸ್ತಿ ಕೇಳಬಾರ್ದು. ಊಟಕ್ಕೆ ಕೂತ ಮಾಡ್ತಾನಲ್ಲ ಹಾಗೆ, ಊಟಕ್ಕೆ ಕೂತಾಗ ಅದು ಎಷ್ಟೊದ್ದಿದ್ದಾರೆ ನೋಡೋದಿಲ್ಲ, ತನಗೆ ಎಷ್ಟು ಬೇಕೋ ನೋಡ್ತಾರೆ, ಹೇಳ್ತಾರೆ ಎಷ್ಟು ಬೇಕೋ ಅಷ್ಟೇ ಇಸ್ಕೊಂಡ್ಬಿಡ್ತಾರಲ್ಲ, ಆ ಟೈಪ್ ಮಾಡಿದ್ರೆ ಸರಿ, ಕ್ಯಾರಿಯರ್ ಗಿರಿಯರೆಲ್ಲ ಉಪಯೋಗಿಸ್ತೇನೆ ತಾನು ಅಷ್ಟೇ ತಗೊಂಡ್ರೆ ಹೇಗೋ. ಯಾವದರ್ಥ ಪರಿಗ್ರಹ, ಬದಲಿಯಾದಾಗ ಪರಿಗ್ರಹ ನಿಷಿದ್ಧ. ಅಕಸ್ಮಾತ್ ತಗೊಳ್ಳೋದಾರೆ ಎಷ್ಟು ತಗೋಬೇಕು, ಎಷ್ಟು ಸರ್ವೈವಲ್ಲಿ ಬೇಕೋ ಅಷ್ಟೇ, ಜಾಸ್ತಿ ತಗೋಬಾರದು. ಯಾವದರ್ಥ, ಯಾವದರ್ಥ ಪ್ರಯೋಜನ, ಯಾವದರ್ಥ ಯಾವತ್ ಪ್ರಯೋಜನ, ಶಾಸ್ತ್ರಾರ್ಥ ಎಲ್ಲ ಸೇರಿಸ್ಕೋಬೇಕಾಗಿ. ಪರಿಗ್ರಹ ಬ್ರಹ್ಮಚರ್ಯಂ ತಪಃ ಶೌಚಂ ಸ್ವಾಧ್ಯಾಯ ಪುರುಷಾರ್ಚನ. ಬ್ರಹ್ಮಚರ್ಯ ಅಂದ್ರೆ ವೇದಾಧ್ಯಯನ ಅಂತ ಮುಖ್ಯ ಅರ್ಥ. ತಪಃ ಕೃತ್ಯ ಚಾಂದ್ರಾಯಣಾಧಿಕಂ ತಪಃ, ಚಾಂದ್ರಾಯಣ ವಿಷ್ಣು ಪಂಚಕ ಏಕಾದಶಿ ಎಲ್ಲ ತಪಸ್ಸು. ಶೌಚಂ ಮಡಿಮೈಲಿಗೆ, ಶುದ್ಧವಾಗಿರೋದು ಶೌಚ ಅಂತ ಕರಿ. ಇವತ್ತು ಶೌಚದ ಕಾನ್ಸೆಪ್ಟೇ ಇಲ್ಲ, ಯಾವುದೋ ಊರಿಗೆ ಹೋಗ್ತಿರ್ತೀವಲ್ಲ, ಸಾಮಾನ್ಯ ಬಾತ್ರೂಮ್ ಹೋಗಿ ನೋಡಿ, ನಿಮಗೆ ಅಲ್ಲಿ ಕ್ಲೀನ್ ಯಾವ್ಯಾವುದೂ ಇಟ್ಟಿರೋದಿಲ್ಲ ಯಾರು ಕೂಡ. ಇವ್ರು ಹೇಗೆ ಶೌಚ ಮಾಡ್ಕೋತಿರ್ತಾರೆ, ಭಾರಿ ಆಶ್ಚರ್ಯ. ಗೊತ್ತಾಯ್ತಾ, ಅದು ಹೇಗೆ ಬರ ಶುದ್ಧ ಹೇಗಾಗುತ್ತೆ ಇವ್ರು ಬಂದ್ರೆ, ಅನ್ಸೈಂಟಿಫಿಕ್, ಮೋಸ್ಟ್ ಅನ್ಹೈಜೆನಿಕ್ ಇದಿರುತ್ತದೆ. ಯಾವ ಇಷ್ಟ ಹೋಗಿರ್ತೇನಲ್ಲ, ಯಾರ ಮನೆಯಲ್ಲೂ ಕೂಡ, ಒಂದು ಮನೆಯಲ್ಲೂ ಕೂಡ ಅಪ್ಪಿ ತಪ್ಪಿ ಅಲ್ಲಿ ಮೃತ್ತಿಕಾದಿಗಳು ಇರೋದೇ ಇಲ್ಲ. ಗೊತ್ತಾಯ್ತಾ, ಅಲ್ಲಿ ಬ್ಲೋಟ್ ಪೌಡರ್ ಇರೋದಿಲ್ಲ, ಏ ಸಿಗೆ ಪುಡಿ ಕೂಡ ಇರೋದಿಲ್ಲ. ಅವ್ರು ಹೇಗೆ ಶೌಚ ಮಾಡ್ಕೋತಾರೆ, ಇವತ್ತಿಗೆ ಒಗಟದು ಅಂತ. ಅದೇ ಅವ್ರು ಹಾಕಿದ್ರೆ ಹೇಗೆ ಮಡಿ ಬರ್ತದೆ ನಮಗಾಗ, ಅದೇ ಕೈಲಿ ಬಡಿಸ್ತಾರೆ, ಅದೇ ಕೈಲಿ ಬರ್ತಾರೆ, ಏನ್ ಮಾಡ್ತೀರ ಅದಕ್ಕೀಗ. ಸೊ ಭಾರಿ ಶುದ್ಧ ಅಂತ ಕ್ಲೇಮ್ ಮಾಡಿದ್ರೆ ಏನರ್ಥ, ಶೌಚ ಪದಾರ್ಥ ಇಲ್ಲದೆ ಹೋದ್ರೆ ಅದು ಶುಚಿ ಮಾಡೋ ಚಾನ್ಸಸ್ಸೇ ಇಲ್ಲ, ಆ ಶೌಚ ಮಿಸ್ ಆಗಿಬಿಟ್ಟಿದೆ. ಅದು ಮಡಿ ಎಂಬ ಕಾನ್ಸೆಪ್ಟ್, ಅಟ್ಲೀಸ್ಟ್ ಕೊಳೆ ಹೋಗ್ಬೇಕಲ್ಲ, ಶುದ್ಧ ಆಗ್ಬೇಕಾದ್ರೆ ಬೇಕೇ ಬೇಕು, ಅದು ಶೌಚವನ್ನು ಅನುಸರಣೆ ಮಾಡಬೇಕು. ಸ್ವಾಧ್ಯಾಯ ಪುರುಷಾರ್ಚನಂ, ಸ್ವಾಧ್ಯಾಯ ಹೇಳಿದ್ದನ್ನ ಓದಿದ್ದನ್ನು ಮತ್ತೆ ಮತ್ತೆ ಓದಿದ್ರೆ ಸ್ವಾಧ್ಯಾಯ, ತಾನು ಪಾಠ ಆಗಿದ್ದನ್ನು ಓದಿದ್ರೆ ಸ್ವಾಧ್ಯಾಯ, ಆಮೇಲೆ ಹೆಚ್ಚು ಓದಿದ್ರೆ ಅಧ್ಯಯನ, ಹೊಸ್ತಾಗಿ ಓದಿದ್ರೆ ಅಧ್ಯಯನ, ತಾನೇ ಓದಿದ್ದನ್ನು ಪಾರಾಯಣ ಮಾಡಿಕೊಂಡ್ರೆ ಸ್ವಾಧ್ಯಾಯ. ಸ್ವಾಧ್ಯಾಯ ಪುರುಷಾರ್ಚ, ಪುರುಷಾರ್ಚನ ದೇವ್ರ ಪೂಜೆ, ಪುರುಷ ಅಂದ್ರೆ ಪರಮ ಪುರುಷ, ಅರ್ಚನ ಅಂದ್ರೆ ಪೂಜೆ. ಮೌನಂ ಸುಮ್ಮನೆ ಇರೋದು, ಮೌನಂ ಅಂದ್ರೆ ಒಂದರ್ಥ ಇರಲೆವೆಂಟ ಮಾತಾಡದೇ ಇರೋದು, ಇನ್ನೊಂದರ್ಥ ಮನನ ಮಾಡೋದು ಅಂತ ಅರ್ಥ. ಸುಮ್ಮನೆ ನಮ್ಮಲ್ಲಿ ಪದ್ಧತಿ ಇರ್ತದೆ, ಸುಮ್ಮನೆ ಕೂತವ್ರು ಏನೋ ಯೋಚನೆ ಮಾಡ್ತಿರಲ್ಲ ಅದಕ್ಕೆ ಇಡ್ತಾರೆ, ಸುಮ್ಮನೆ ಕೂತಾಗ ಏನರ್ಥ, ಯೋಚನೆ ಮಾಡೋದು ಅಂತ ಅರ್ಥ. ಅದಕ್ಕೆ ಮೌನಂ ಮನನಂ. ಅದು ಬೇರೆ, ಮೌನ ಮುನಿ ಅದು ಎರಡರ್ಥ ಇದೆ, ಮನನ ಮುನಿರುಚ್ಯತೆ ಒಂದರ್ಥ. ಮೌನ ಫಿಸಿಕಲಿ ಮೌನ ಅಂದ್ರೆ ಏನರ್ಥ, ಬಾಯ್ ಸುಮ್ಮನೆ ವ್ಯರ್ಥ ಮಾತಾಡಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಡೋದು, ಅದು ಒಳಗೆ ನಮಗೆ ಗೊತ್ತಾಗೋದಿಲ್ಲ, ಬಟ್ ಯೋಚನೆ ಮಾಡ್ತಾ ಕೂತಾಗ ಏನಾಗುತ್ತದೋ ಮುನಿ ಅಂತ ಕರೀತಾರೆ. ಮುನಿ ಮೌನಂ ಸದಾಸನಂ ಸ್ಥೈರ್ಯಂ, ಸದಾಸನಂ ಸದಾಸನಂಕ್ಕೆ ಅನೇಕ ಅರ್ಥಗಳು, ಸಜ್ಜನ ಜೊತೆ ಇಟ್ಟುಕೊಡೋದು ಅಂತ ಒಂದು ಅರ್ಥ. ಅದು ಸದಾಸನಂ, ಒಳ್ಳೆ ಆಸನದಲ್ಲಿ ಕೂತ್ಕೋಬೇಕು. ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ ಹಾಕೋಬೇಕು ಹೊರತು ಶಿಷ್ಟಾಸನ ಹಾಕೊಂಡು ಧ್ಯಾನ ಮಾಡಕ್ ಬರುತ್ತಾ? ಶಿಷ್ಟಾಸನ ಧ್ಯಾನ ಮಾಡಕ್ ಸಾಧ್ಯ ಇಲ್ಲ. ಮೂರಾಸನ ಮಾತ್ರ ಧ್ಯಾನ ಮಾಡಕ್ ಬರೋದು. ಸದಾಸನಂ ಆಸನ ಮಾಡಿ ಧ್ಯಾನ ಮಾಡಕ್ ಬರೋ ಆಸನಗಳು ಮೂರೇ, ಸ್ವಸ್ತಿಕಾಸನ, ವೀರಾಸನ, ಪದ್ಮ. ಯಾವ ಆಸನಗಳು ಯಾವ್ದಕ್ಕೆ ಬರೋದಿಲ್ಲ? ಧ್ಯಾನಕ್ಕೆ ಬರೋದಿಲ್ಲ, ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ ಹೊರತು ಧ್ಯಾನಕ್ಕೆ ಉಪಯೋಗ ಬರೋದಿಲ್ಲ. ಅದಕ್ಕೆ ಸದಾಸನಂ ಅಂತ ಕರೆದ್ರು. ಅದಕ್ಕೆ ಇನ್ನೊಂದು ಅರ್ಥ, ಸುಮ್ಮನೆ ಕುತ್ಕೊಂಡ್ರೆ ಆಸನ ಆಗೋದಿಲ್ಲ, ಮಂತ್ರ ಹೇಳ್ಕೋಬೇಕು. ಅದಕ್ಕೆ ಕಂ ಕಾಲಾಗ್ನಿ ರುದ್ರಾಯ ನಮಃ ಶಂ ಶೇಷಾಯ ನಮಃ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಅದು ಮಂತ್ರ. ಸುಮ್ಮನೆ ಕೂತ್ಕೊಂಡ್ರೆ ಆಸನ ಅಲ್ಲ ಅದು. ಅದನ್ನೆಲ್ಲ ಪದ್ಯಮಾಲ ಟೀಕಾರಾಗಿ ಬರೀತಾರೆ. ಆ ರೀತಿ ಹೇಳ್ಕೊಂಡು ಕೂತ್ಕೋಬೇಕು. ಸದಾಸನಂ ಸ್ಥೈರ್ಯಂ ಸ್ಥಿರತ, ಸ್ಥಿರ ಕೂತಿದ್ದಾನೆ ಪೂಜೆ ಮಾಡ್ತಾ ಡಿಸ್ಟರ್ಬ್ ಆಗಿ ಎದ್ದು ಹೋಗ್ಬಿಡ್ತಾನೆ, ಹೋಗಬಾರದು. ಸ್ಥಿರಾಸನ ಪೂಜೆ ಒಂದು ನಿಯಮ ಇದೆ, ಯಾವಾಗ ಘಂಟಾವಾದನ ಮಾಡಿ ಪೂಜೆ ಒಂದು ಆಸನ ಅಂತಿದೆ, ಇನ್ನೊಂದ್ಸರ್ತಿ ಆಸನ ಹೇಳಬೇಕು. ಅದು ಕೂತ ಮೇಲೆ ಎದ್ದು ಹೋಗಾಗಿಲ್ಲ ಅವರು, ಗೊತ್ತಾಯ್ತಿಲ್ಲ ಎಲ್ಲಿವರೆಗೆ ಎದ್ದು ಹೋಗಬಾರ್ದು. ದೇವರನ್ನು ಪುನರಾವಾಹನೆ ಮಾಡೋವರಿಗೆ ಎದ್ದು ಹೋಗಬಾರದು. ದೇವ್ರ ಪೂಜೆ ಮುಗಿದ ಅಲ್ಲಿವರೆಗೆ ಎದ್ದು ಹೋಗಾಗಿಲ್ಲ, ಅದು ನಿಯಮ ಆಗೋದು. ಒಂದು ಓಡಾಡ್ತಿರ್ತಾನೆ ಪೂರ್ತಿಯಾಗಿ, ಗೊತ್ತಾಯ್ತಿಲ್ಲ ಅಡಿಗೆ ಆಯ್ತವರು ಎದ್ದು ಹೋಗ್ತಾರೆ, ಇದು ಬಾಯ್ತು ಎದ್ದು ಹೋಗ್ತಾನೆ, ಇನ್ನೂ ಆಡ್ತಿರ್ತಾನೆ, ಅವಕ್ಕೆಲ್ಲ ನಾಟ್ ಅಲೋಡ್. ಆ ರೀತಿ ಕೂತ ಮೇಲೆ ಮುಗಿಯೋರಿಗೆ ಹೇಳಕ್ ಸಾಧ್ಯ ಇಲ್ಲ. ಎಕ್ಸಾಮ್ ಆದ್ರೆ ಒಂದ್ಸರ್ತಿ ಕೂತ ಮೇಲೆ ಮಧ್ಯ ಮಧ್ಯೆ ಓಡಾಡ್ತಿದ್ರೆ ಓಡಿಸ್ಬಿಡ್ತಾರೆ ಆ ಕಡೆಗೆ. ಹೊರಗೆ ಹೋಗ್ಬರ್ಲಕ್ಕಂತೂ ಚಾನ್ಸ ಇಲ್ಲ, ಅಲ್ಲೂ ಕೂಡ ಓಡಾಡಾಗಿಲ್ಲ, ಸೀಟಲ್ಲಿ ಕೂಡ್ಬೇಕು. ಆ ದೇವ್ರ ಪೂಜೆ ಶುರು ಮಾಡಿದ ಮೇಲೆ ಮಧ್ಯೆ ಎದ್ದು ಹೋಗ್ಬಾರ್ದು. ಸ್ಥೈರ್ಯಂ ಎಷ್ಟು ಮಟ್ಟಿಗೆ ಗೊತ್ತಾ? ಅಲ್ಲಿ ಹಾವು ಚೇಳು ಬಂದ್ರೂ ಹೇಳಬಾರ್ದು, ಅಷ್ಟರ ಮಟ್ಟಿಗೆ ದೀಕ್ಷೆ ಇರಬೇಕು ಅವನಿಗೆ. ಅದು ನಿಜವಾದ ದೀಕ್ಷೆ. ಆ ದೇವ್ರ ಅನುಗ್ರಹ ಮಾಡೇ ಮಾಡ್ತಾನೆ, ಬರದಂತೆ ಮಾಡ್ತಾನೆ, ಹೋಗಾಗಿ ಮಾಡ್ತಾನೆ, ದೇವ್ರು ನೋಡ್ಕೋತಾನ. ಸ್ಥಿರಾಸನ ಅದಕ್ಕೆ ಮಂತ್ರ ಹೇಳಿ ಕೂತಿರೋದು ಅವನು. ಕಂ ಕಾಲಾಗ್ನಿ ರುದ್ರಾಯ ನಮಃ ಶಂ ಶೇಷಾಯ ನಮಃ ಅಂತ ಬೆಂಕಿ ಬರೋದಿಲ್ಲ, ಹಾವು ಗಿವು ಬರೋದಿಲ್ಲ, ನಮಸ್ಕಾರ ಮಾಡಿ ಕೂತಿರ್ತಾನಲ್ಲ ಯಾವ್ದು ಬರೋದಿಲ್ಲ ಅಂತ ಅರ್ಥ. ವಿತ್ ಪರ್ಮಿಷನ್ ಕೂತಾಗ ಡಿಸ್ಟರ್ಬ್ ಮಾಡಕ್ ಬರೋದಿಲ್ಲ ಯಾರು ಕೂಡ. ಪ್ರಾಣಾನಾಂಚ ಜಯ, ಪ್ರಾಣಾಯಾಮ ಮಾಡಿ ಪ್ರಾಣಮನ್ನು ಗೆಲ್ಲಬೇಕು. ಶನೈಹಿ ಓವರ್ ನೈಟ್ ಬರೋದಿಲ್ಲ, ಅವೆಲ್ಲ ಕೂಡ ಶನೈ ಮೆಲ್ಲ ಮೆಲ್ಲ ಅಭ್ಯಾಸ ಮಾಡ್ತಾ ಹೋಗಬೇಕು. ಪ್ರತ್ಯಾಹಾರಶ್ಚ ಇಂದ್ರಿಯಾಣ, ಪ್ರತ್ಯಾಹಾರ ಅಂಬುದು ಇಂದ್ರಿಯಗಳನ್ನ ವಾಪಸ್ ತಗೊಂಡು, ವಿತ್ರಾಲ್ ಆಫ್ ದಿ ಸೆನ್ಸಸ್, ಎಲ್ಲ ನೋಡಕ್ ಹೋಯ್ತು ಕಣ್ಣು ತಕ್ಷ ವಾಪಸ್ ತಗೊಂಡ. ಇದು ಭಾರಿ ಗ್ರೇಟ್. ಅದು ಮೊದಲ ಆ ಕಡೆ ಹೋಗಬಾರ್ದು, ಹೋದ ತಕ್ಷಣ ಏನ್ ಮಾಡ್ಬೇಕು? ವಿತ್ರ ಮಾಡ್ಕೋ ಇಮಿಡಿಯೇಟ್ ಆಗಿ. ಅದಕ್ಕೆ ಪ್ರತ್ಯಾಹಾರ ಅಂತ ಕರೀತಾರೆ. ಇಂದ್ರಿಯಾಣ ವಿಷಯಾನ್ ಮನಸಾ ಹೃದಿ, ವಿಷಯಗಳಿಂದ ಇಂದ್ರಿಯಗಳಿಂದ ಪ್ರತ್ಯಾಹಾರ ಮಾಡಿ ಮನಸ್ಸಿನಲ್ಲಿ ಕೇಂದ್ರೀಕರಿಸಬೇಕು. ಹೃದಯ ಅಂದ್ರೆ ಏನು? ಮನಸ್ಸು ಅಂದ್ರೆ ಹೃದಯ ಅಂದ್ರೆ ಒಂದೇನೆ, ಆಚಾರ್ಯರು ಏನು ಬರದೇ ಇಲ್ಲ, ಗೀತಾ ಭಾಷೆಯಲ್ಲಿ ಬರೀತಾರೆ. ಹೃತ್ ಅಂದ್ರೆ ಪರಮಾತ್ಮನ ಹೆಸರು, ಮನಸ್ಸಾ ಹೃದಿ ಮನಸ್ಸನ್ನ ದೇವ್ರ ಕಡೆ ಹಾಕ್ಬೇಕು ಅಂತ. ಹೃತ್ ಅಂದ್ರೆ ದೇವ್ರ ಹೆಸರು, ಮನಸ್ಸಾ ಹೃದಯ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ, ಅಲ್ಲಿ ಆಚಾರ್ಯ ಭಾಷ್ಯ ಗೊತ್ತಾಯ್ತಾ. ಹೃದಯ ಅಂದ್ರೆ ದೇವರಲ್ಲಿ ಮನಸ್ಸನ್ನು ಹಾಕ್ಬೇಕೆ ಹೊರತು ಬೇರೆ ಕಡೆ ಹಾಕಬಾರದು. ಇಲ್ಲದವ್ರು ಮನಸ್ಸು ಅಂದ್ರೆ ಹೃದಯ, ಹೃದಯ ಅಂದ್ರೆ ಮನಸ್ಸು, ರಿಪಿಟೇಷನ್ ಆದಾಗಾಯ್ತು, ಅನ್ಯೋನ್ಯಾಸ್ರಿ ಅದಲ್ಲ. ಸ್ವಧಿಷ್ಠಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠ ಲೀಲಾಭಿಧ್ಯಾನಂ ಸಮಾಧಾನಂ ತಥಾತ್ಮನಃ. ಸ್ವಧಿಷ್ಠಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ, ದೇವರ ಅಂಗಗಳಲ್ಲಿ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡೋದು, ಇಲ್ಲ ಪಾದಾದಿಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು ಒಂದು ಗಟ್ಟಿ ಮಾಡ್ಲಿಕ್ಕೆ. ಆಮೇಲೆ ವೈಕುಂಠ ಲೀಲಾಭಿಧ್ಯಾನಂ, ಪರಮಾತ್ಮ ಲೀಲೆಗಳನ್ನೆಲ್ಲ ಮನನ ಮಾಡ್ತಾ ಇರೋದು ಕೂತ ಕಾಲಕ್ಕೆ. ಕಂಸ ವಧೆ ಹೇಗೆ ಮಾಡ್ದ, ಇದೆಲ್ಲ ಹೇಗೆ, ಅದೆಲ್ಲ ಯೋಚನೆ ಮಾಡೋದು, ಅದೊಂದು ರೀತಿ ಧ್ಯಾನನೇ. ರಾಮಾಯಣ ಮಹಾಭಾರತ ಕಥೆಗಳನ್ನ ಅವಲೋಕನ ಮಾಡೋದು ಕೂಡ ಒಂದು ಧ್ಯಾನ. ಸಮಾಧಾನಂ ತಥಾತ್ಮನ, ಮನಸ್ಸನ್ನೆಲ್ಲ ಸಮ್ಯಕ್ ಆಧಾನ, ಸಮಾಧಾನ ಸಮ್ಯಕ್ ಆಧಾನ ಕೇಂದ್ರೀಕರಿಸೋದು. ಏತೈರಣ್ಯೈಶ್ಚ ಪಥಿಭಿ ಮನೋ ದುಷ್ಟ ಸ ದುಷ್ಟಮಸತ್ಪಥಂ ಬುದ್ಧಾಯುಂಜೀತ ಶನಕೈಹಿ ಜಿತಪ್ರಾಣೋ ಹ್ಯತಂದ್ರಿತ. ಅಲ್ಲಿಗಿರಲಿ, ನಾಳೆ ಇನ್ನೂ ಆ ವಿಷಯ ತುಂಬಾ ಹೇಳ್ತಾರೆ. ಇದಿಷ್ಟು ಯೋಗ ಸಿದ್ಧಿಗೆ ಬೇಕಾದ ಅಂಶಗಳು, ಭಾಳ ಡೀಟೇಲೇ ಬರೋದ್ರಿಂದಾನೆ ಇದಕ್ಕೆ ಮುಂದೆ ಹ್ಯಾಕ್ ಕೂಡಬೇಕು ಅದೆಲ್ಲ ಹೇಳ್ತಾರೆ. ಹ್ಯಾಕ್ ಕೊಡಬೇಕು, ಪ್ರಾಣಾಯಾಮ ಹ್ಯಾಗೆ ಮಾಡಬೇಕು, ರೂಪ ಹ್ಯಾಗೆ ಚಿಂತನೆ ಮಾಡಬೇಕು ಅಂತ ಹೇಳಿನೆ. ಸಂಚಿಂತ ಏದ್ ಭಗವತ ಚರಣಾರವಿಂದಂ, ಧ್ಯಾನಕ್ಕೆ ಲಿಂಕ್ ಮಾಡ್ತಾರೆ ಯಾವ ರೀತಿ ಧ್ಯಾನ ಮಾಡಬೇಕು ಅಂತೇಳಿ. ಬಹಳ ಮುಖ್ಯವಾದ ಘಟ್ಟ ಇದಿಷ್ಟು ಕೂಡ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಮೊನ್ನೆ ಬರದೇ ಇದ್ದವ್ರು ತಗೋಬೇಕಿದ್ದ ಗೋವಿಂದ.